ಜ್ಯೋತಯಮಾತನೋತಿ ತದನು ತ್ರಾಣಂ ವಿಹತ್ತೇ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನ ಬಲಂ ವಕ್ತಿಶ್ರುತಿರ್ವ್ಯಂಜಯನ್ ಶಾಪಂ ಪ್ರಾಪಯಿಸಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾಭಂಗ ವಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ವಿಧ್ವಜಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರು ವ್ಯಾಕರಿಷ್ಯೇ ಯಥಾಭೂತಂ ವಿಷ್ಣುತತ್ವವಿನಿರ್ಣಯ ಓಂ ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಶ್ರೀ ಗುರುಭ್ಯೋ ನಮಃ. ಈಗ ಅಲ್ಲಿ ಮೂರು ಪ್ರಸಂಗಗಳು ಕೂಡ, ಆ ಮೃತ್ಪಿಂಡ, ಆಮೇಲೆ ಲೋಹಮಣಿ, ಇನ್ನೊಂದು ನಕನಿಗ್ರಂಥನ, ಮೂರು ಸಹ ನಮಗೆ ಪ್ರಾಧಾನ್ಯ, ಕಾರಣ ಮತ್ತು ಸಾದೃಶ್ಯ, ಕಿಂಚಿತ್ ಸಾದೃಶ್ಯ, ಮೂರು ಹೇಳತಕ್ಕಂಥ ದೃಷ್ಟಾಂತಗಳೇ ಹೊರತು ಅಭೇದ ಹೇಳತಕ್ಕಂಥ ದೃಷ್ಟಾಂತ ಅಲ್ಲ ಅಂತ ಹೇಳಿದರು. ಇನ್ನು ಮುಂದೇನಿದೆ ಅಲ್ಲಿ, ನಚ ವಾಚಾರಂಭಣ ಶಬ್ದ ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ತೇವಾ, ಮುಂದೆ ನಾನು ಏತ ದೃಷ್ಟಾಂತ ತ್ರಯೋಪಪಾದನಾಯ ತ್ರಯಾಣಾಮಪಿ ವಾಕ್ಯಾನಾಂ ಶೇಷಾಃ ಸಂತಿ ಪ್ರಶ್ನೆ ಮಾಡಿದೆ. ಮತ್ತೆ ನೋಡಿ, ಮೂರು ವಾಕ್ಯಗಳಷ್ಟೇ ಅಲ್ಲ, ಅಮೆರಿಕನ್ ವಾಕ್ಯಗಳಿವೆ ಅಲ್ಲೇನಿದೆ ಮುಂದೆ, ವಾಚಾರಂಭಣಂ ವಿಕಾರ ನಾಮಧೇಯಂ ವೃತ್ತಿಕೇತ್ತೇವ ಸತ್ಯಂ ಇತ್ಯತ್ರ ಚ ವಾಚ ನಾಂನಾಂ ಆರಂಭಣಂ ವಿಕಾರ ಅವಿಕೃತಂ ನಿತ್ಯಂ ನಾಮಧೇಯಂ ವೃತ್ತಿಕಾ ಇತ್ತೇವ ಇತ್ತೇ ದ್ವಜನಂ ಸತ್ಯಮಿತಿ ಶ್ರುತ್ಯರ್ಥಃ. ಮುಂದೇನಿದೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ತೇವ ಸತ್ಯಂ ಅಂತ ಮುಂದಿನ ವಾಕ್ಯ. ಅವನೇನು ಹೇಳ್ತಾನೆ ಈಗ, ವಾಕ್ಯಕ್ಕೇನು ಗೊತ್ತಾ ಅರ್ಥ, ವಾಚಾರಂಭಣಂ ವಿಕಾರ ನಾಮಧೇಯಂ ಲೋಹಮಣಿರಿತ್ತೇವ ಸತ್ಯಂ, ವಾಚಾರಂಭಣಂ ವಿಕಾರ ನಾಮಧೇಯಂ ಕೃಷ್ಣಾಯ ಸಮಿತ್ತೇವ ಸತ್ಯಂ ಇತಿ ತತ್ರ ಚ ವಿಕಾರಸ್ಯ ವಿಧ್ಯಾತ್ವ ಮುಚ್ಚತೆ. ಅಲ್ಲೇನು ಹೇಳಿತ್ತು, ವಾಚಾರಂಭಣಂ ವಿಕಾರ ನಾಮಧೇಯಂ ಮೃತ್ತಿಕಾ ಇತ್ತೇವ ಸತ್ಯಂ. ಮೃತ್ತಿಕಾ ಮೃಣ್ಮಯ ಪಾತ್ರೆ, ಲೋಹಮಣಿ ಲೋಹದ ಪಾತ್ರೆ, ಆಮೇಲೆ ನಖರೆ ಗ್ರಂಥನ ಕಾಷ್ಟಾಯಸ, ಈ ಮೂರಲ್ಲಿ ಏನು ಹೇಳ್ತಾ ಗೊತ್ತಾದು, ನಾವು ವಾಚಾರಂಭಣಂ ವಿಕಾರ, ವಿಕಾರವೆಲ್ಲ ಮಿಥ್ಯ, ವೃತ್ತಿಕೇತ್ತೇವ ಸತ್ಯ, ವೃತ್ತಿಕೇನೆ ಸತ್ಯ ಅಂತ ಹೇಳ್ತಿರೋದ್ರಿಂದ ವೃತ್ತಿಕೆ ಸ್ಥಾನದಲ್ಲಿ ಬ್ರಹ್ಮ ಇದ್ದಾನೆ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಆಗುತ್ತೆ ಅಂತ ಅರ್ಥ ಮಾಡಿದೆ. ಈಗ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಕೃಷ್ಣಾಯ ಸಮಿತ್ತೇವ ಸತ್ಯವಿತಿ ತತ್ರ ಚ ವಿಕಾರಸ್ಯ ಮಿಥ್ಯಾತ್ವ ಮುಚ್ಯತೆ ವಾಚಾರಂಭಣಂ ವಾಗಾಲಂಬನಂ. ವಾಚಾರಂಭಣಂ ಶಬ್ದಕ್ಕೆ ಅರ್ಥ ಹೇಳ್ತಾನೆ, ವಾಚಾರಂಭಣಂ ಅಂದ್ರೇನು, ವಾಕ್ ಆರಂಭಣಂ, ವಾಚ ಆರಂಭಣಂ ವಾಗಾರಂಭಣಂ, ವಿಕಾರೋ ನಾಮಧೇಯಂ ನಾಮೈವ ಕೇವಲಂ, ಒಂದು ಪದ ಸೇರಿಸ್ಕೊಂಡ, ನಾಮಧೇಯಂ ಅಂದರೆ ನಾಮೈವ ಕೇವಲಂ, ಅದು ಹೆಸರಷ್ಟೇ, ನ ವಿಕಾರೋ ನಾಮ ವಸ್ತು ಅಸ್ತಿ, ವಿಕಾರಾಮ ವಸ್ತುವೇ ಇಲ್ಲ, ಪರಮಾರ್ಥತೋ ಮೃತ್ತಿಕಾ ಇತ್ತೇವ ಮೃತ್ತಿಕೈವತು ಸತ್ಯಂ ವಸ್ತು, ಮೃತ್ತಿಕೇನೆ ಸತ್ಯವಾದ ವಸ್ತು ಹೊರತು ಇದಲ್ಲ ಅಂತ ಹೇಳಿದ. ಅತಃ ಕಾರಣ ವ್ಯತಿರಿಕ್ತಸ್ಯ ಕಾರ್ಯಸ್ಯ ಮಿಥ್ಯಾತ್ವಾದ ಯಥಾ ಸೌಮ್ಯ ಏಕೇನ ಇತ್ಯುಕ್ತಂ ಉಪಪನ್ನಮಿತಿ. ಇದರಿಂದ ಏನರ್ಥ ಆಯಿತು ಅಂದರೆ, ಮಣ್ಣು ಕಾರಣ, ಮೃಣ್ಮಯ ಪಾತ್ರೆ ಕಾರ್ಯ, ಅಲ್ಲಿ ಮೃತ್ತು ಸತ್ಯ, ಅದು ವಿಕಾರ ಅಂತ ಹೇಳಿದ ಅವಧೇಯ ಅಂತ ಹೇಳಿದ್ರಿಂದ, ಯಾವುದೇ ಒಂದು ಕಾರಣಕ್ಕೆ ಕಾರ್ಯಕಾರಣ ಭಾವ ಇದ್ದಾಗ ಕಾರಣ ಮಾತ್ರ ಸತ್ಯ, ಕಾರ್ಯ ಸುಳ್ಳು ಅಂತ ಹೇಳಿ. ಇಲ್ಲ ಜಗತ್ತಲ್ಲಿ ಇದೆಯಾ ಹಾಗೆ, ಮಣ್ಣಿನಿಂದ ಗಡಿಗೆ ಮಾಡಿದ ಮಣ್ಣು ಸುಳ್ಳ, ಅವನ ಅರ್ಥನೇ ಆಗಿ ವಿಚಿತ್ರವಾದ ಅರ್ಥ ಮಾಡ್ತಾರೆ. ನೋಡಿ ಸೇರಿಸ್ಕೊಂಡು ಕೆಲವು ವಾಚಾರಂಭಣಂ ಮಾತ್ರಂ, ವಾಚಾರಂಭಣ ಮಾತ್ರಂ ಅಂತ ಸೇರಿಸ್ಕೊಂಡ, ಮಾತ್ರ ಶಬ್ದ ಇಲ್ಲ, ಸೇರಿಸ್ಕೊಂಡ ಅಲ್ಲಿ ಗೊತ್ತಾಯ್ತಾ, ಸೇರಿಸ್ಕೊಂಡು ನಿಂದ ಅರ್ಥ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ವಾಚಾರಂಭಣಂ ವಾಗ ಆಲಂಬನಂ ವಿಕಾರೋ ನಾಮಧೇಯಂ ನಾಮ ಇವ ಕೇವಲಂ ವಿಕಾರೋ ನಾಮ ವಸ್ವಸ್ತಿ ಪರಮಾರ್ಥತೋ ಮೃತ್ತಿಕೇತ್ತೇವ ಮೃತ್ತಿಕೈವತು ಸತ್ಯಂ ವಸ್ತು. ಅತಃ ಕಾರಣ ವ್ಯತಿರಿಕ್ತಸ್ಯ ಕಾರ್ಯಸ್ಯ ಮಿಥ್ಯಾತ್ವಾ, ಕಾರಣ ಭಿನ್ನವಾದ ಕಾರ್ಯ ಎಂಬುದು ಸುಳ್ಳು, ಯಥಾ ಸೌಮ್ಯ ಏಕೇನ ಇತ್ಯುಕ್ತ ಉಪನ್ನಮಿತಿ. ಆದ್ದರಿಂದ ಸರಿ ಹೋಯ್ತು ನಾವು ಹೇಳಿದ ಅರ್ಥ ಅಂತ ಹೇಳಿದ್ರೆ ಹೇಳ್ತಾರೆ, ಏವಂ ಶ್ರುತ್ಯ ಸ್ವಯಮೇವ ವಿಕಾರ ಮಿಥ್ಯಾತ್ವಸ್ಯ ಏಕ ವಿಜ್ಞಾನೇನ ಸರ್ವ ವಿಜ್ಞಾನೇ ಹೇತುತ್ವೇನ ಮುಕ್ತತ್ವಾ. ಈಗ ಸ್ವತಃ ಶ್ರುತಿನೇ ವಿಕಾರ ಮಿಥ್ಯ ಅಂತ ಹೇಳೋ ಮೂಲಕವಾಗಿ ಒಂದು ಸತ್ಯವಸ್ತುವನ್ನು ತಿಳಿಯೋದು ಅಂದ್ರೇನು, ಒಂದು ವಸ್ತುವನ್ನು ತಿಳಿಯೋದು ಅಂದ್ರೇನು, ಕಾರಣವನ್ನು ತಿಳಿಯೋದು, ಕಾರಣ ಅಂದರೆ ಬ್ರಹ್ಮ, ಅವನಂತೆ ಸತ್ಯ, ಕಾರ್ಯವೆಲ್ಲ ಸುಳ್ಳು ಅಂತ ಹೇಳ್ತೇನೆ ಅಂತ ಹೇಳ್ತಾನೆ. ಕಥಂ ಸಾದೃಶ್ಯಾದೇ ಹೇತುತ್ವ ಮುಚ್ಚತೆ, ಅದರಿಂದ ಬೇರೆ ಅರ್ಥ ಹೇಳಬಾರದು, ಈ ಅರ್ಥನೇ ಹೇಳಬೇಕು ಅಂತ ಹೇಳಿದ. ಶ್ರುತ್ಯಭಿಪ್ರಾಯೇ ನಿಶ್ಚಿತೆ ಪದವೈಯರ್ಥ್ಯಾಧಿಕಂ ನ ದೋಷ ಇತ್ಯತಃ ಉಪಲಕ್ಷಣತ್ವೇನ ಏಕಂ ವಾಕ್ಯಂ ವ್ಯಾಖ್ಯಾತಿ ವಾಚೇತಿ. ಹಾಗೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದಿ, ಶ್ರುತ್ಯಭಿಪ್ರಾಯೇ ನಿಶ್ಚಿತೆ ಪದವೈಯರ್ಥ್ಯಾಧಿಕಂ ನ ದೋಷ ಇತ್ಯತಃ ಉಪಲಕ್ಷಣತ್ವೇನ ಏಕಂ ವಾಕ್ಯಂ ವ್ಯಾಖ್ಯಾತಿ. ನೋಡು, ಒಂದು ವಾಕ್ಯವನ್ನು ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಒಂದು ವಾಕ್ಯಾನ ಹೀಗೆ ಮಾಡಬೇಕು. ಶ್ರುತಿ ವಾಕ್ಯಗಳನ್ನು ವಾಚಾರಂಭಣಂ ವಿಕಾರ ದಾಮಧೇಯಂ ಮೃತ್ತಿಕಾ ಇತ್ತೇವ ಸತ್ಯಂ ಅನ್ನೋ ವಾಕ್ಯದೊಳಗೆ ನೀನು ತಿಳ್ಕೊಂಡು ಅರ್ಥ ಅಲ್ಲ. ಅಲ್ಲಿರೋದು ವಾಚಾ ಆರಂಭಣಂ ಅಂತ ಪದ ಇದೆ. ವಾಚಾ ಆರಂಭಣಂ ಅಂದ್ರೇನು? ನಾಮ್ನಾಮ್ ಆರಂಭಣಂ ವಿಕಾರ, ನಾಮಗಳಿಂದ ಕರೆಯೋದು ಅಂತ ಅರ್ಥ. ನಾಮಗಳಿಂದ, ಅನೇಕ ಹೆಸರುಗಳಿಂದ ಕರೆಯೋದು. ಅವಿಕೃತಂ ನಿತ್ಯಂ, ಅವೆಲ್ಲ ಕೂಡ ಒಂದು ವಸ್ತುಗೆ ಅನೇಕ ಹೆಸರಿದೆ ಅಂತ ತಿಳ್ಕೊಂಬೋಣ. ಎಲ್ಲ ಹೆಸರುಗಳು ನಿತ್ಯ ಇರಬೇಕು ಅಂತೇನೂ ಇಲ್ಲ. ಆದರೆ ಮೃತ್ತಿಕಾ ಇತ್ತೇವ ಸತ್ಯಂ, ಮೃತ್ತಿಕಾ ಅನ್ನೋ ಹೆಸರು ಮಾತ್ರ ಸತ್ಯ. ಇದರ ಅರ್ಥ ಏನು ಅಂದರೆ, ಒಂದು ಪದವನ್ನು ಅನೇಕ ಭಾಷೆ ಹೆಸರಲ್ಲೇ ಕರಿಬಹುದು, ಒಂದೇ ಒಂದು ವಸ್ತುವನ್ನು. ಅದರಲ್ಲಿ ಮೃತ್ತಿಕಾ ಅಂತಕ್ಕಂಥದ್ದೇನು ಸಂಸ್ಕೃತ ಪದ, ಸಂಸ್ಕೃತ ನಾಮ ಮಾತ್ರ ನಿತ್ಯ. ಉಳಿದ ನಾಮಗಳಲ್ಲೇ ನಾವು ವೇರಿ ಆಗ್ತಾ ಹೋಗೋದು. ಅಂದರೆ ಇವತ್ತು ಸಾವಿರಾರು ವರ್ಷದ ಮೇಲೆ ಇದೇ ಭಾಷೆ ಇರುತ್ತೆ ಅಂತಿಲ್ಲ. ಎಲ್ಲ ಭಾಷೆಗಳು ಎಷ್ಟೋ ವರ್ಷಗಳಿಂದ ಈ ಭಾಷೆಗಳಿರಲಿಲ್ಲ. ಅದು ಸಂಸ್ಕೃತ ಮಾತ್ರ ಎಲ್ಲ ಕಾಲಕ್ಕಿರೋದು. ಮೃತ್ತಿಕಾ ಇತ್ತೇವ ಸತ್ಯಂ ಅರ್ಥ ಮಾಡಿಕೊಂಡ್ರೆ, ಪರ್ಮನೆಂಟ್ ಅಡ್ರೆಸ್ಸು ಟೆಂಪರರಿ ಅಡ್ರೆಸ್ ಕೊಟ್ಟಾಗೆ ಬೇರೆ ಎಲ್ಲ ಭಾಷೆಗಳು ಏನವು ಟೆಂಪರರಿ ನೇಮ್ಸ್ ಅಷ್ಟೇ. ಅದಕ್ಕೆರಡು ಬರೀ ಕನ್ವೆನ್ಷನಲ್ ಅಷ್ಟೇ, ಅರ್ಥತ ಹೆಸರು ಕೊಡೋದಿಲ್ಲ. ಜೊತೆಗೆ ಆ ಭಾಷೆಗಳು ನಿತ್ಯ ಅಲ್ಲ. ಸಂಸ್ಕೃತ ಮಾತ್ರ ಎಂಥ ಭಾಷೆ ಅದು? ದೇವ ಭಾಷೆ, ನಿತ್ಯವಾದ ಭಾಷೆ. ಅದಕ್ಕೆ ಮೃತ್ತಿಕಾ ಇತ್ತೇವ ಸತ್ಯಂ ಅಂದರೆ ಈಗ ಮಡ್ ಅಂತ ಕರಿಬೋದು ಇಂಗ್ಲೀಷ್ನಲ್ಲಿ, ಮಣ್ಣು ಅಂತ ಕನ್ನಡದಲ್ಲಿ ಕರಿಬೋದು, ಇನ್ನೊಂದ್ರೆ ಮತ್ತೊಂದು ಕರಿಬೋದು. ಆದರೆ ಮೃತ್ತಿಕಾನ ಹೆಸರಿದೆಯಲ್ಲ ಮೂಲತಃ, ಅದು ಮಾತ್ರ ಚೇಂಜ್ ಆಗೋದೇ ಇಲ್ಲ. ಇದು ಅರ್ಥ ಬಂದಿರೋದ ಹೊರತು ಸುಳ್ಳು ಅಂತ ಅರ್ಥ ಬಂದಿಲ್ಲ ಅಲ್ಲಿ. ಸತ್ಯಂ ಶಬ್ದಕ್ಕೆ ನಿತ್ಯಂ ಅಂತ ಅರ್ಥ. ಸತ್ಯಂ ಅಂದರೆ ನಿತ್ಯ ಬಂದಿದೆ. ಸತ್ಯಂ ಪರಂ ಧೀಮಹಿ, ದೇವರು ಯಾರು? ಸತ್ಯ ಅಂದರೆ ನಿತ್ಯ ಅಂತ ಅರ್ಥ. ಉಳಿದ ಪದಾರ್ಥಗಳು ಸತ್ಯನೇ, ಅವರು ನಿತ್ಯ ಅಲ್ಲ. ದೇಹ ಬದಲಾವಣೆ ಆಗ್ತಾ ಇರುತ್ತೆ, ದೇವರು ಮಾತ್ರ ಸತ್ಯ ಅಂದರೆ ನಿತ್ಯ. ಆ ಅರ್ಥಲ್ಲಿ ಹೇಳಿದ್ದಾರೆ ಹೊರತು ನೀನು ತಿಳ್ಕೊಂಡು ಅರ್ಥಲ್ಲಿ ಹೇಳಿಲ್ಲ. ಇದೆಲ್ಲ ಇಂಪಾರ್ಟೆಂಟ್. ಇದು ಸತ್ಯ ಅವಿಕೃತಂ, ಸತ್ಯ ಅವಿಕೃತಂ ನಿತ್ಯಂ. ಸತ್ಯಂ ಅಂದರೆ ಏನು? ಅವಿಕೃತ ವಿಕಾರ ಹೊಸದೇ ಇರತಕ್ಕಂತಹ ನಿತ್ಯಂ, ನಿತ್ಯವಾಗಿರತಕ್ಕಂತಹ ನಾಮಧೇಯ ಹೆಸರು ಯಾವುದು ಅಂದರೆ ಮೃತ್ತಿಕಾ ಇತ್ತೇವ. ಮೃತ್ತಿಕಾ ಅನ್ನೋದು ಮಾತ್ರನೇ ಇತ್ತೇತತ್ವಚರ ಸತ್ಯಮಿತಿ ಶ್ರುತ್ಯರ್ಥ. ಮೃತ್ ಅನ್ನೋ ಹೆಸರಿದೆ, ಅದೇ ಇಂಗ್ಲೀಷ್ನಲ್ಲಿ ಮಡ್ ಅಂತ ಆಯಿತು. ಮೃತ್ ಮಡ್, ತುಂಬ ಪದಗಳು ಇಂಗ್ಲೀಷ್ಗೂ ಸಂಸ್ಕೃತ ಭಾರಿ ಸಾಮ್ಯ ಉಂಟು, ಗೊತ್ತಾಯ್ತಾ? ಅದೊಂದು ದೃಷ್ಟಾಂತ. ಅದು ನಿತ್ಯವಾದದ್ದು ಯಾವುದು? ಮೃತ್ತಿಕಾನೆ ಮತ್ತು ಉಳಿದೆಲ್ಲ ಹೋಗಿಬಿಡುತ್ತೆ. ಮಣ್ಣು ಅಲ್ಲೂ ಹಾಗೇನೆ, ಮಣ್ಣು ಅದು ಸಂಸ್ಕೃತ ಒಂದೇ ಪದ, ಮೃತ್ ಮಣ್ಣು ಅಂತ ಆಗಿದೆ. ಅನೇಕ ಫೈಲಾಲಜಿಕಲ್ ಚೇಂಜಸ್ ಆಗಿ ಆ ಥರ ಆಗುತ್ತೆ, ಅದೆಲ್ಲ ತಿಳ್ಕೊಂಡಿರಬೇಕು. ಇತ್ಯತ್ರ ಚ ವಾಕ್ಯೇ ಇತಿ ಶ್ರುತ್ಯರ್ಥ. ಶ್ರುತ್ಯ ವಚನವೃತ್ಯಾರಭ್ಯೋ ಅರ್ಥ ತತ್ತು ಪರೇಶಾವಿವ ಕಾಲ್ಪನಿಕ ಇತ್ಯರ್ಥ. ನಾವು ಮಾಡ್ತಕ್ಕಂಥ ಅರ್ಥ ಶಬ್ದದಲ್ಲೇ ಇರೋ ಅರ್ಥ. ವಾಚಾರಂಭಣಂ ಅನ್ನೋ ಪದಕ್ಕೆ, ಸತ್ಯಂ ಅನ್ನೋ ಪದಕ್ಕೆ ಏನು ಬದಲಾವಣೆ ಮಾಡಿ ಇರೋದನ್ನು ಅರ್ಥ ಹೇಳಿದ್ದೇವೆ. ನೀನೇನು ಮಾಡಿದ್ದೀಯಾ? ಏನೇನು ಸೇರಿಸ್ಕೊಂಡು ಅರ್ಥ ಮಾಡಿದ್ದೀಯಾ? ಅದಕ್ಕೆ ಕಾಲ್ಪನಿಕವಾದ ಅರ್ಥ ನಿಮ್ಗೆ ತಿಳ್ಕೊಂಡಿರ್ಬೇಕು. ಬೇರೆ ತಪ್ಪರ್ಥ ಮಾಡೋರು ಎಂಥ ಅರ್ಥ ಮಾಡಿರ್ತಾರೆ? ಕಾಲ್ಪನಿಕ ಅರ್ಥವನ್ನು ಮಾಡ್ತಾರೆ. ಆಚಾರ ಮಾಡಿರೋ ಅರ್ಥ ಯಾವುದೀಗ? ಅಲ್ಲೇ ಇರೋ ಅರ್ಥ, ಬೇರೆ ಕಡೆ ತಂದ ಅರ್ಥ ಅಲ್ಲ. ಅಥವಾ ಇತ್ಯತ್ರ ವಾಕ್ಯೆ ನಾ ವಿಕಾರ ಮಿಥ್ಯಾತ್ವ ಮುಚ್ಚತೆ ಇತಿ ಶೇಷ. ಈ ವಾಕ್ಯದಲ್ಲಿ ವಿಕಾರಕ್ಕೆ ಮಿಥ್ಯಾತ್ವ ಪ್ರಸಂಗನೇ ಬಂದಿಲ್ಲ. ಕಥಂ ಯಸ್ಮಾತ್ ಇತಿ ಶ್ರುತ್ಯರ್ಥ ಇತಿ ಯೋಚನ. ವಾಚಾ ವಾಗೀಂದ್ರಿಯೇಣ, ವಾಚಾ ಶಬ್ದಕ್ಕೆ ವಾಗೀಂದ್ರಿಯೇಣ ನಾಮ್ನಾಂ ಅಸಂಸ್ಕೃತಾನಾಂ ಸಂಸ್ಕೃತ ಅತಿರಿಕ್ತಾನಾಂ ಯತ ಆರಂಭಣಂ ಉಚ್ಚಾರಣಂ ತದ್ವಿಕಾರ ಉತ್ಪಾದನಂ ನತು ಸಂಸ್ಕೃತಸ್ಯೇವ ವ್ಯಂಜನಂ. ಯಾವುದೇ ಒಂದು ಸಂಸ್ಕೃತ ಮಾತುಗಳಿವೆಯಲ್ಲ, ಅವು ಅಭಿವ್ಯಕ್ತವಾಗುತ್ತೆ ಹೊರತು ಹೊಸ್ತ ಹುಟ್ಟಿ ಬರೋದಿಲ್ಲ. ಅತಸ್ತಾನಿ ವಿಕೃತಾನಿ ಮೃತ್ತಿಕೇತ್ತೇವ. ಉಳಿದ ಭಾಷೆಗಳೆಲ್ಲ ಸಂಸ್ಕೃತದಿಂದ ಹುಟ್ಟಿ ಬಂದಿರೋ ಭಾಷೆಗಳು. ಅತಸ್ತಾನಿ ವಿಕೃತಾನಿ, ಅವೆಲ್ಲ ವಿಕೃತ ಭಾಷೆಗಳು. ತದ್ಭವ ತತ್ಸವ ತದ್ಭವ ಅಂತ ಕರೀತೇವೆ. ಸಂಸ್ಕೃತ ಈಕ್ವಲೆಂಟ್ ಸತ್ಸವ, ಅದು ಕನ್ನಡಾದಿ ಭಾಷೆಗಳು ಬಂದರೆ ತದ್ಭವ ಅಂತ ಕರೆಯೋದು. ಮೃತ್ತಿಕಾಯಿತ್ತೇವ ಸಂಸ್ಕೃತಮೇವ ನಾಮಧೇಯಂ, ಸಂಸ್ಕೃತ ನಾಮಧೇಯವೇ ಮೃತ್ತಿಕಾ. ಅವಿಕೃತ ನಿತ್ಯಂಚ ಇತಿ ಅರ್ಥಲಭ್ಯಂ, ಅದು ನಿತ್ಯವಾಗಿರ್ತಕ್ಕಂಥ ಭಾಷೆ ಎಂಬ ಅದರಲ್ಲಿ ಕರೆಕ್ಟಾಗಿ ಬಂದಿರೋ ಅರ್ಥ. ಇದರಿಂದ ಸಂಸ್ಕೃತ ಮಹತ್ವ ಹೇಳೋರಿಗೂ ಬಹಳ ಉಪಯುಕ್ತವಾದ ಮಾತಿದ್ದು. ನಾ ಇದೇ ಈಗ ಅರ್ಥ ಮಾಡಿಕೊಂಡು ಯಾವುದೊಂದು ಭಾಷೆ ಕಲಿತ ಸತ್ತೋದ, ಅದು ಹತ್ತಾರು ವರ್ಷ ಮತ್ತೆ ಹುಟ್ಟಿದ, ಆಗ ಈ ಭಾಷೆ ಇರುತ್ತೆ ಅಂತೇನೂ ಇಲ್ಲ. ಮುಂದೆ ಹೊಸ್ತಾಗಿ ಭಾಷೆ ಕಲಿಬೇಕು. ಸಂಸ್ಕೃತ ಕಲಿತ ಸತ್ತ, ಎಷ್ಟು ಸಾವಿರ ವರ್ಷ ಹುಟ್ಟಿದ್ರು ಕೂಡ ಮತ್ತೆ ಏನಾಗಿರುತ್ತೆ? ಅದು ಸಂಸ್ಕೃತ ಇರುತ್ತೆ. ತಕ್ಷಣ ಏನಾಗುತ್ತೋ ಬಂದುಬಿಡುತ್ತೆ ಬೇಗ ಬೇಗ. ಮತ್ತು ಇರೋದನ್ನು ನೆನಪು ಮಾಡ್ಕೊಳ್ಳೋದು ಸುಲಭ, ಹೊಸ್ತಾಗಿ ಕಲಿಯೋದು ಕಷ್ಟ. ಸೊ ಎಲ್ಲ ಭಾಷೆಗಳು ಕೂಡ ಇವತ್ತು ಅನ್ಯನಿತ್ಯ ಭಾಷೆಗಳು, ಸಂಸ್ಕೃತ ಒಂದೇ ನಿತ್ಯ ಭಾಷೆ ಅನ್ನೋ ತಾತ್ಪರ್ಯ. ಹೌದು, ಸಂಸ್ಕರಿಸಿದವರು ಎರಡು ಅರ್ಥ ಅದಕ್ಕೆ. ಅಲ್ಲ ಅಲ್ಲ, ಆ ಅರ್ಥ ಅಲ್ಲಿ ಬಂದಿಲ್ಲ. ಆ ಸಂಸ್ಕೃತ ಅಂಬುದು ಎರಡು ರೀತಿಯ ಅರ್ಥ. ಒಂದು ಮಾಡಬೇಕಾದ್ರೆ ಸುಸಂಬಟ್ಟಿರು ಸಂಸ್ಕೃತ ದೇವರು ಗುಣಪೂರ್ಣ. ಯಾವಾಗಾದ ಗುಣಪೂರ್ಣ? ಗುಣದಿಂದ ತುಂಬಿದ, ಮೊದಲು ಖಾಲಿ ಇದ್ದ ಅಂತ ಅರ್ಥನಾ? ಇಲ್ಲ, ಯಾವಾಗಲೂ ಗುಣಗಳಿಂದನೇ ತುಂಬಿದ್ದಾನೆ. ಇದು ಯಾವಾಗಲೂ ಭಾಷೆ ಎಂಥದ್ದಿದು? ಸ್ವರೂಪತಃ ಸಂಸ್ಕೃತ. ಅರ್ಥ ಆಯ್ತು, ಸ್ವರೂಪತಃ ಸಂಸ್ಕೃತನೇ. ಒಂದು ಭಾಷೆ ಪಾಲಿಶ್ ಮಾಡಿ ಸಂಸ್ಕೃತ ಮಾಡಿದ್ದಲ್ಲ, ಅದಿರೋದು ಹೇಗಿದೆ? ಸುಸಂಸ್ಕೃತ ಮನುಷ್ಯ ಅಂತಾರೆ. ಯಾವಾಗ ಸುಸಂಸ್ಕೃತ ಆದ ಅಂತ ಕೇಳೋದಿಲ್ಲ ನಾವು. ಅದಕ್ಕೆ ಅವ್ರ ನೇಚರೇ ಸುಸಂಸ್ಕೃತ. ಸಂಸ್ಕೃತ ಭಾಷೆ ಏನದು? ಸುಸಂಸ್ಕೃತವಾದ ಭಾಷೆ. ಇವತ್ತು ಆ್ಯಕ್ಚುಲಿ ತಾತ್ಪರ್ಯ ಅಂದರೆ ತಮಾಷೆ. ನಾವು ಎಲ್ಲ ಕ್ಲಾಸ್ ಹುಡುಗರು ಇರ್ತಾರಲ್ಲ ಕಾಲೇಜುಗಳಲ್ಲಿ, ಸಂಸ್ಕೃತ ಹುಡುಗರು ಅಂದರೆ ಭಾರಿ ಸಭ್ಯರು ಅಂತಲೇ ಸಾಮಾನ್ಯ ಹೆಸರು. ಸಂಸ್ಕೃತ ಓದೋರು ಯಾವ ಯಾವ ಜಾತಿಯವ್ರು ಬೇಕಾದ್ರೆ ಓದ್ತಿರಲಿ. ಸೊ ಗಲಾಟೆ ಯಾವುದೇ ಸಂಸ್ಕೃತ ಭಾಷೆ ಹುಡುಗ ಜನ ಗಲಾಟೆನೇ ಬರೋದಿಲ್ಲ. ಸ್ಟೈಕು ಯಾವುದರಲ್ಲೂ ಇರೋದಿಲ್ಲ. ಯಾಕೆ ಆ ಸಂಸ್ಕೃತದ ಎಫೆಕ್ಟ್ ಏನು ಮಾಡುತ್ತೆ ಅವರಲ್ಲಿ? ಒಂದು ರೀತಿ ಇದು ಕೊಡುತ್ತೆ, ಒಂದು ಮನಸ್ಸಿಸ್ತು ಕೊಡುತ್ತೆ ತಂದು. ಆ ಶಿಸ್ತಿನಿಂದಾಗಿ ಮನುಷ್ಯ ಏನು ನಿಶ್ಚಿತ ಕೆಲಸ ಮಾಡೋದು, ಕೆಟ್ಟ ಕೂವುದು ಕೆಲಸದೆಲ್ಲ ಮಾಡೋದಿಲ್ಲ. ಎಲ್ಲ ಇಷ್ಟಿಸ್ ನೋಡಿದ್ವಿ ಎಲ್ಲ ಕಾಲೇಜುಗಳಲ್ಲಿ. ಎಲ್ಲ ಉಳಿದ್ಬೇಡ ಸಂಸ್ಕೃತ ಹುಡುಗರಿಂದ ಬಿಡಿ ಸಾರ್ ಜಮ್ ಇದ್ದಾಗಿರ್ತಾರೆ ಅಂದ್ಬಿಡ್ತಾರೆ. ಅವರಿಂದ ಗಲಾಟೆ ಬರೋ ಚಾನ್ಸೇ ಇಲ್ಲ ಅಂದ್ಬಿಡ್ತಾರೆ. ಸಂಸ್ಕೃತ ಬೇಟ್ರು ಹುಷಾರಾಗಿಲ್ಲದೆ ಇರ್ಬೋದು, ಸಂಸ್ಕೃತ ಹುಡುಗರು ಮಾತ್ರ ಇದಾಗಿರ್ತಾರೆ. ಸಂಸ್ಕೃತ ಬೇಟ್ರಿ ಕೆಲವು ಸ್ಮೋಕರ್ಸ್ ಇದ್ದಾರೆ. ಹೌದೌದು, ಸಂಸ್ಕೃತ ಬೇಸಿಕ್ ಲ್ಯಾಂಗ್ವೇಜ್, ಬೇಸಿಕ್ ಲ್ಯಾಂಗ್ವೇಜ್ ಮೂಲ. ಇವತ್ತು ಅಕ್ಕಿ ಇದೆ, ಅದರಿಂದ ಏನೇ ಅಂದಾಗಿಂದ ಏನೇ ಮಾಡಿದ್ರು ಕೂಡ ಮೂಲತಃ ಅಕ್ಕಿ ಎಲ್ಲ ಎಲ್ಲ ಹಟ್ಟ. ಅವ್ರು ಏನು ಮಾಡ್ತಾರೆ, ಸಂಸ್ಕೃತ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳೋದು. ನಮ್ದು ಇಂಡಿಪೆಂಡೆಂಟ್ ಫ್ಯಾಕ್ಟ್, ನಮ್ಮನೇಲೆ ಸಂಸ್ಕೃತ ಹುಟ್ಟಿದೆ ಅಂತ ತಪ್ಪದು. ಲಿಪಿ ಬೇರೆ, ಲಿಪಿ ಬೇರೆ, ಭಾಷೆ ಬೇರೆ. ಲಿಪಿ ಯಾವಾಗಲೂ ಕೂಡ ನೀವು ನಾ ಎನ್ ಎ ಎನ್ ಯು ನಾನು ಎನ್ ಎ ಬರೆದು ಇಂಗ್ಲೀಷಲ್ಲಿ ನಾನು ಅಂತ ಬರೆದಿದೆ. ಲಿಪಿ ಅದು ಅಷ್ಟೇ, ಭಾಷೆ ಸಂಸ್ಕೃತ ಕನ್ನಡನೇ ಆ ರೀತಿಯಲ್ಲಿ. ಅದೇ ಹೇಳ್ತಿರೋದು, ಸುಸಂಸ್ಕೃತ ಭಾಷೆ ಆತಿರುತ್ತ, ಸುಸಂಸ್ಕೃತರ ಭಾಷೆ ಕೂಡ ಆತಿರುತ್ತೆ. ಕಲಿತವ್ರು ಏನಾಗ್ತಾರೆ? ಸುಸಂಸ್ಕೃತರು ಆಗ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಅದು ನ್ಯಾಚುರಲ್ ಸಂಸ್ಕೃತದಲ್ಲಿ. ಈಗ ಸಂಸ್ಕೃತ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗ್ತಿದೆ. ಯಾಕೆಂದರೆ ಇತ್ತೀಚಿನವರು ಯಾರ್ಯಾರ ಪುಸ್ತಕ ಇಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಿಂದೆಲ್ಲ ರಾಮಾಯಣ ಮಹಾಭಾರತ ಅದೆಲ್ಲ ಇಡ್ತಾ ಇದ್ರು. ಅದು ಓದಿ ಓದಿ ಒಂದು ಹೊಸ ಒಂದು ಇದು ಬರೋದು, ಅವರಿಗೆ ಸಂಸ್ಕಾರ ಬರ್ತಿತ್ತು. ಈಗೇನು ಮಾಡಿಬಿಟ್ಟು ತಮ್ಮ ತಮ್ಮದೇ ಕವಿತೆಗಳು ಹಾಕೊಬಿಡ್ತಾರೆ. ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಇರ್ತಾರಲ್ಲ, ತಾವೇನು ಕೆಲಸಕ್ಕೆ ಬರೋದು ಬರೆದಿರ್ತಾರೆ, ಯಾರು ಓದೋದಿಲ್ಲ ಅವ್ರು. ಇಲ್ಲಿ ಓದಿದ್ರೆ ಕಂಪಲ್ಸರಿ ಓದ್ತಾರೆ, ಸೇರಿಸ್ಕೊಂಡ್ಬಿಡ್ತಾರೆ. ಸೇರಿಸ್ ಸಂಸ್ಕೃತ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ನಾವೇ ಹಿಂದೆ ಆಗಿರಲಿಲ್ಲ, ಸಂಸ್ಕೃತ ಬಂದು ಭಾರಿ ಸ್ಟ್ಯಾಂಡರ್ಡ್ ಬುಕ್ಸ್. ಹಿಂದಿನ ಕಾಲ ಎಸ್ ಎಲ್ ಸಿ ಸ್ಟ್ಯಾಂಡರ್ಡ್, ಇವತ್ತು ಎಮ್ ಎಗಿಲ್ಲ, ಅಂತ ಟೆಕ್ಸ್ಟ್ ಇರ್ತದೆ. ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ಇರ್ತಿತ್ತು ಹಿಂದೆ, ಸಂಸ್ಕೃತ ಪಠ್ಯ ಪುಸ್ತಕ ಎಸ್ ಎಲ್ ಸಿ ಹುಡುಗರು ಅಂತಿದ್ರೆ. ಇವತ್ತಿನ ಎಮ್ ಎಗಿಂತ ಸ್ಟ್ಯಾಂಡರ್ಡ್ ಬುಕ್ಸ್ ಅವೆಲ್ಲ. ಅಂಥ ಡಿಫಿಕಲ್ಟ್ ಪೋರ್ಷನ್ಸ್ ಎಲ್ಲ ಹಾಕ್ತಾ ಇದ್ರು, ಎಲ್ಲ ಪ್ರಾಚೀನ ಗ್ರಂಥಗಳು ಹಾಕ್ತಿತ್ತು. ಅದಕ್ಕೆ ಓದಿ ಓದಿ ಏನಾಗುತ್ತೆ ಮನುಷ್ಯನಿಗೆ ಸಹಜವಾಗಿ ತೀರ್ಥ ತಗೊಂಡ ಒಂಥರ ಇದು ಬರುತ್ತೆ. ಅವು ಏನೋ ಕುಡಿಯೋ ತೀರ್ಥ ಒಂಥರ ಮನಸ್ಸಿಗೆ ಒಂದು ಪ್ಯೂರಿಟಿ ಭಾವನೆ ಬರುತ್ತೆ. ಸಂಸ್ಕೃತದ ಸ್ಟ್ರೆಂತ್ ಅದು. ಹೌದೌದು, ಅದೇ ಕಾದಂಬರಿ. ಕಾದಂಬರಿ ಇನ್ನೂ ಹಿಂದೆ ನಮ್ಮ ತಂದೆಯವರು ಓದಕ್ಕಾರ ಎಷ್ಟು ಸ್ಟ್ಯಾಂಡ್ ಇರ್ತಿತ್ತಂದ್ರೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ಎಸ್ ಎಸ್ ಎಲ್ಸಿಗೆ ಇಷ್ಟಿಷ್ಟು ಭಾಗ, ಎಮ್ ಎ ಸೆಲೆಕ್ಟ್ ಮಾಡಿ ಇಷ್ಟಿಷ್ಟು ಇಟ್ಟಿರ್ತಾರೆ. ಅದರಲ್ಲಿ ಕೆಲವು ವಾಕ್ಯ ತೆಗೆದಾಕ್ಬಿಡ್ತಾರೆ. ಡಿಫಿಕಲ್ಟ್ ಪೋರ್ಷನ್ ಓದಬಾರ್ದು ತೆಗೆದು ಅವರೇ ಮೇಸ್ಟರ್ ತೆಗೆದ್ಬಿಡ್ತಾರೆ, ಪಾಠ ಮಾಡೋದು ಕಷ್ಟ ಅವರಿಗೆ ಅಂತ ತೆಗೆದಾಕ್ಬಿಡ್ತಾರೆ. ಅದು ಭಾರಿ ಪ್ರಾಬ್ಲಮ್ ಇದೆ. ಹೌದು, ಹೇಳಿ ಏನ ಏನ. ಹೌದೌದು, ಅಲ್ಲಿ ಇದ್ದಕ್ಕೆ ಆ ಥರ ಇದ್ದಾರೆ. ಸಂಸ್ಕೃತ ಮಾತಾಡೋದಿರ್ತಾರೆ. ಆ ಕಾರಣ ಏನಂದ್ರೆ ಸಂಸ್ಕೃತದಲ್ಲಿ ಕಮ್ಯುನಿಕೇಷನ್ ಭಾರಿ ಸುಲಭ. ಇವತ್ತು ಸಂಸ್ಕೃತದಲ್ಲಿ ಸೂತ್ರ ಇದ್ದ ಹಾಗೆ ಬೇರೆ ಯಾವ ಭಾಷೆಗಳಲ್ಲೂ ಕೂಡ ಇಂಗ್ಲೀಷ್ನಲ್ಲಿ ಫಾರ್ಮುಲಾ ಅಂತ ಎಲ್ಲಿದೆ ನಿಮಗೆ? ರೂಲ್ಸ್ ಅಷ್ಟೇ. ಯಾವ ಭಾಷೆಯಲ್ಲೂ ಕೂಡ ಸಂಸ್ಕೃತ ಅಷ್ಟು ಕಾಂಪ್ಯಾಕ್ಟ್ ಲ್ಯಾಂಗ್ವೇಜ್ ಅನ್ನೊಂದಿಲ್ಲ. ಬೇಕಾದ್ರೆ ಎಷ್ಟು ಬೇಕಾದ್ರೂ ಕಾಂಪ್ಯಾಕ್ಟ್ ಮಾಡ್ಬೋದು. ಎಷ್ಟು ಬೇಕಾದ ಅನಲೈಸ್ ಮಾಡಿ ಅನಾಲಿಟಿಕಲ್ ಲ್ಯಾಂಗ್ವೇಜ್ ಉಪಯೋಗಿಸ್ಬೋದು, ಕಾಮೆಂಟ್ರಿಗೆ ಉಪಯೋಗಿಸ್ಬೋದು, ಪೊಯೆಟ್ರಿಗೆ ಉಪಯೋಗಿಸ್ಬೋದು. ಎಷ್ಟು ವೆರೈಟಿಗಳು, ಅಷ್ಟು ಮೀಟ್ರ್ ಯಾವ ಲ್ಯಾಂಗ್ವೇಜಲ್ಲಿ ಮಾಡಕ್ಕೆ ಬರೋದಿಲ್ಲ. ಸಂಸ್ಕೃತದಲ್ಲಿ ಏನು ವೃತ್ತಗಳಿರ್ತಾವಲ್ಲ, ಎಂತೆಂಥ ಮೀಟ್ರ್ಸ್ ಅವೆಲ್ಲ ಕೂಡ ಬಿಗ್ಗೆಸ್ಟ್ ವರ್ಲ್ಡ್. ಇವತ್ತು ಜಗತ್ತಿನ ಕಂಪೋಸ್ ಮಾಡಕ್ಕೆ ಬರೋದು ಸಂಸ್ಕೃತದಲ್ಲಿ ಒಂದೇ. ಕೆನೆ ಬುತ್ಕಂಡು ಹಾಕೊಂಡು ಎಷ್ಟು 42 ಅಕ್ಷರ ಇದೆ ಒಂದೇ ಪದ, 42 ಅಕ್ಷರ. ಆ ರೀತಿ ಬೇರೆ ಭಾಷೆಯಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಸಂಸ್ಕೃತ ಅನೇಕ ಬೇರೆಯವರು ಭಾರಿ ಅಪ್ರಿಷಿಯೇಟ್ ಪಡ್ತಾರೆ. ಒಂದ್ಸರಿ ಸಂಸ್ಕೃತ ನೋಡಿದವರೆಲ್ಲ ಆಶ್ಚರ್ಯ ಪಡ್ತಾರೆ, ಎಂಥ ಭಾಷೆ ಆಯಿತು ಅಂತೇಳಿ. ಅದನ್ನು ಹೊಗಳುತ್ತಿದ್ದಾರೆ ಇಲ್ಲಿ ಅಷ್ಟೇ ಹೊರತು ಬೇರೆ ಬಂದಿಲ್ಲ. ಲಿಪಿ ಯಾವಾಗಲೂ ಅಲ್ಲ, ಲಿಪಿ ಎಲ್ಲ ಕಾಲಕ್ಕೆ ಇರುತ್ತೆ. ಅದು ಲಿಪಿ ಯಾವಾಗಲೂ ಟೆಂಪರರಿ. ಅದು ಈಗಲೂ ಕನ್ನಡದ ಬಗ್ಗೆ ಒಂದು ವಾದ ಇದೆ, ಇದು ಈಗಲೂ ಟೆಂಪರರಿನೇ. ಇದೇನು ಇರಬೇಕು ಅಂತ ಏನಿಲ್ಲ. ಇದು ಕನ್ನಡದಲ್ಲಿ ಬರ್ಕೊಂಡು ಸಂಸ್ಕೃತನೇ, ಮತ್ತೆ ಇಂಗ್ಲೀಷ್ ಹೋದ್ರು ಆಲ್ಟ್ರೇಷನ್ ಮಾಡಿದ್ರು ಆಯ್ತು. ನಮ್ಮಲ್ಲಿ ಏನಾಗಿದೆ, ಸಂಸ್ಕೃತ ದೇವನಾಗರಿ ಲಿಪಿನ ಸಂಸ್ಕೃತ ಗಣಿ ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಂಗಾಲಿಗನ್ನೇ ಉಪಯೋಗಿಸೋದು, ಮರಾಠಿಗನ್ನೇ ಉಪಯೋಗಿಸೋದು, ಮೊದಲು ಗುಜರಾತಿ ಅದೇ ಟೈಪ್ ಇರುತ್ತೆ. ಅದು ದೇವನಾಗರಿ ಅದೆಲ್ಲ ಕೂಡ. ಸ್ಕ್ರಿಪ್ಟ್ ಬೇರೆ, ಲ್ಯಾಂಗ್ವೇಜ್ ಬೇರೆ. ಲ್ಯಾಂಗ್ವೇಜ್ ಯಾವುದು ಎಟರ್ನಲ್, ಸ್ಕ್ರಿಪ್ಟ್ ಎಟರ್ನಲ್ ಅಲ್ಲ. ಸಂಸ್ಕೃತನ ಆಚಾರ್ಯ ಕಾಲಕ್ಕೆ ದೇವನಾಗರಿ ಇರಲಿಲ್ಲ, ತುಳು ಲಿಪಿಯಲ್ಲೇ ಬರೀತಾ ಇದ್ರೆ ಆಗ, ಗೊತ್ತಾಯ್ತಾ? ತುಳು ಲಿಪಿ ನಮಗೆ ಕನ್ನಡ ಸರ್ವಮೂಲ ಅಂತ ಕಂಡು ಗಾಬರಿ ಆಗ್ಬಿಡ್ತಾರೆ. ಕನ್ನಡದ ಸಂಸ್ಕೃತ ಆಗಬೇಕಾಗಿತ್ತು ನಮಗೆ ಅಂತಾರೆ. ಸಂಸ್ಕೃತನೇ ಅದು, ಲಿಪಿ ಕನ್ನಡ ಅಷ್ಟೇ. ಅರ್ಥ ಆಯ್ತಾ? ಇಟ್ ಡಸ್ ನಾಟ್ ವೇರಿ. ಸಂಸ್ಕೃತ ಇಲ್ಲ, ಒಂದು ಲಿಪಿ ಅಂತ ಇಲ್ಲ ಸಂಸ್ಕೃತಕ್ಕೆ. ಯಾಕೆಂದರೆ ಲಿಪಿ ಯಾವಾಗಲೂ ಎಕ್ಸ್ಟರ್ನಲ್ ಆದ್ದರಿಂದ ಚೇಂಜ್ ಆಗ್ತಾನೆ ಇರುತ್ತೆ, ಮಾಡಿಫೈ ಆಗುತ್ತೆ, ಚೇಂಜ್ ಆಗುತ್ತೆ, ಎಲ್ಲ ಆಗುತ್ತೆ. ಲ್ಯಾಂಗ್ವೇಜ್ ಅಷ್ಟೇ ಚೇಂಜ್ ಆಗುತ್ತೆ ಯಾವಾಗಲೂ ಹಾಗೆ. ಓ ಎಸ್, ಚೇಂಜ್ ಆಗುತ್ತೆ. ಇದೇನು ಮಾಡ್ತು, ಒಂಥರ ಹಿಂದೆ ಇದರಿಂದ ನಂದಿನಾಗರಿ ಇತ್ತು, ಅದರಿಂದ ಬ್ರಾಹ್ಮಿ ಲಿಪಿ ಇತ್ತು, ಆಮೇಲೆ ತಮಿಳು ಸ್ಕ್ರಿಪ್ಟ್ ಅಂತ ಬರುತ್ತೆ, ಮತ್ತೆ ದಿಗಳಾರಿ ಲಿಪಿ ಅಂತಿದೆ, ಕಾಶ್ಮೀರಿ ಲಿಪಿ ಅಂತಿದೆ, ಶಾರದಾ ಲಿಪಿ ಅಂತಿದೆ. ಲಿಪಿಗಳ ಬಗ್ಗೆ ಪುಸ್ತಕ ಇದೆ ಬೇಕಾದಷ್ಟು, ಗೊತ್ತಾಯ್ತಾ? ಸ್ಕ್ರಿಪ್ಟ್ಸ್ ಇನ್ ಅಂಡ್ ಅರೌಂಡ್ ಇಂಡಿಯಾ ಅಂತ ಒಂದು ಪುಸ್ತಕ ಇದೆ. ಎಷ್ಟೆಷ್ಟು ಲಿಪಿಗಳಿವೆ ಅಂತ ಒಳ್ಳೆ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾರೆ. ಲಿಪಿ ಚೇಂಜ್ ಆಗುತ್ತೆ ಯಾವಾಗಲೂ ಕೂಡ. ಅದು ಕನ್ನಡದಲ್ಲಿ ಬರ್ಕೊಂಡು ನೀವು ಓದ್ತೀರಿ, ವಾಯಿಸ್ತಿರಿ, ಏನು ತಪ್ಪಲ್ಲ. ಯಾಕೆ? ಕನ್ನಡ ಸ್ಕ್ರಿಪ್ಟ್ ಅಷ್ಟೇ, ಯು ಆರ್ ಫೆಮಿಲಿಯರ್ ವಿತ್ ಕನ್ನಡ ಸ್ಕ್ರಿಪ್ಟ್ ಅಷ್ಟೇ, ನೋ ಪ್ರಾಬ್ಲಮ್. ಹಿಂದಿಗೂ ಅದನ್ನೇ ಅಡಾಪ್ಟ್ ಮಾಡಿದರು, ಹಿಂದಿಗೆ ಅಡಾಪ್ಟ್ ಮಾಡಿದರು ಅಷ್ಟೇ. ಬಟ್ ಆ್ಯಕ್ಚುಲಿ ಎಲ್ಲದೂ ಕಾಮನ್ ಆಗಿರೋ ಸ್ಕ್ರಿಪ್ಟ್ ಅದು. ಅದೇ ಸಂಸ್ಕೃತ ಹಿಂದಿ ಓದಕ್ಕೆ ಬರೋ ಸಂಸ್ಕೃತಕ್ಕೆ ಬರುತ್ತೆ, ನಿಮ್ಗೆ ಓದಿರೋಣಂತೆ. ಹಿಂದಿ ಓದಕ್ಕೆ ಬರೋ ಸಂಸ್ಕೃತ ಓದಕ್ಕೆ ಬರುತ್ತೆ ಸರಿಯಾಗಿ? ಸರಿಯಾಗಿ ಖಂಡಿತ ಬರೋದು, ಸುಮ್ಮನೆ ಅಲ್ಲಲ್ಲಿ ಓದ್ ಕೂಡ್ಸ್ಕೊಂಡು ಓದ್ತಾರೆ ಹೊರತು ಬರೋದಿಲ್ಲ. ಅದು ಓದ್ತಾರೆ ಅಷ್ಟೇ. ಬರೋದು ಸಂಸ್ಕೃತ ಬಂದು ಯಾವ ಭಾಷೆ ಬೇಕು ಅಡ್ಜಸ್ಟ್ ಮಾಡ್ಕೋಬೋದು, ಆ ಲಿಪಿ ಬಂದುಬಿಟ್ರೆ. ಇದು ಸಹ ಇನ್ನೂ ಬರೋದಿಲ್ಲ, ನೋಡೋದಕ್ಕೆ ಒಂದೇ ಅನಿಸ ಕಾಣಿಸುತ್ತೆ, ಒಂದೇ ಅಲ್ಲ ಅದು, ತುಂಬ ವ್ಯತ್ಯಾಸ ಇದೆ. ಆದರೆ ಭಾಷೆ ಮಾತ್ರ ಅರ್ಥಾತ್ ಸಂಬಂಧ ಇಲ್ಲ, ಭಾಷೆಗೂ ಅದಕ್ಕೆ ಯಾವ ಸಂಬಂಧ. ಓದಕ್ಕೆ ಅಷ್ಟಪಟ್ಟು ಓದಿರೋ ಓದಿ ಯಾರು ಅರ್ಥ ಮಾಡ್ಕೋತಾರೆ ಮತ್ತೆ ಸಾಧ್ಯ ಇಲ್ಲ. ದೇರ್ಫೋರ್ ಸಂಸ್ಕೃತ ಲಿಪಿ, ಸಂಸ್ಕೃತ ಲಿಪಿ ಅಂತ ಆ್ಯಕ್ಚುಲಿ ಕರಿಬಾರ್ದು. ಅದು ಏನಂತ ಕರಿಬೇಕು? ಅದನ್ನು ದೇವನಾಗರಿ ಲಿಪಿ ಅಂತ ಕರಿಬೇಕು. ಸಂಸ್ಕೃತ ಭಾಷೆ ದೇವನಾಗರಿ ಲಿಪಿ. ಇವತ್ತು ಸಂಸ್ಕೃತ ಲಿಪಿ ಅಂದರೆ ಅರ್ಥ ಆಗುತ್ತೆ, ದೇವರ ಲಿಪಿ ಅರ್ಥನೇ ಆಗಲಾಗಿಬಿಟ್ಟಿದೆ. ಕೆಲವು ಪದಗಳು ಉಪಯೋಗಿಸೋ ರೀತಿ ಬಂದುಬಿಡುತ್ತೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತ ಭಾಷೆ ಯಾವಾಗಲೂ ಕೂಡ ಏನಾಗಿದೆ, ನಿತ್ಯವಾದ ಭಾಷೆ. ವೇದಗಳು ನಿತ್ಯ, ಸಂಸ್ಕೃತದಲ್ಲಿರೋದು. ಇವನ್ನೊಂದು ಸಾರಸ್ಯ, ಸಂಸ್ಕೃತ ಓದ್ತೀರಿ ನೀವೀಗ, ಇವತ್ತು ಸಂಸ್ಕೃತ ಲ್ಯಾಂಗ್ವೇಜ್ ಓದ್ಬಿಟ್ರೆ ಒಂದು ಕಡೆಗೆ ಎಷ್ಟು ಹಳೆ ಪುಸ್ತಕ ಬೇಕಾದ್ರೆ ಸಂಸ್ಕೃತ ಓದ್ಬೋದು ನೀವು, ಗೊತ್ತಾಯ್ತಾ? ವೇದಿಕ್ ಲ್ಯಾಂಗ್ವೇಜ್ ಬಿಡಿ ಸರ್, ಡಿಫ್ರೆಂಟ್. ಅದು ಎಲ್ಲ ಕಾಳ ಸಂಸ್ಕೃತ ಅರ್ಥ ಆಗುತ್ತೆ, ವೇದವ್ಯಾಸ ಸಂಸ್ಕೃತ ಅರ್ಥ ಆಗುತ್ತೆ, ವಾಲ್ಮೀಕಿ ಸಂಸ್ಕೃತ ಅರ್ಥ ಆಗುತ್ತೆ. ಇವತ್ತು ಯಾರೇ ಬರೋದು ಅರ್ಥ ಆಗುತ್ತೆ, ಕಾಮನ್. ಕನ್ನಡ ಹಾಗಲ್ಲ, ಕನ್ನಡ ಮಾಡಿ ಹಳೆಗಳಲ್ಲಿ ಏನೇನೋ ಅರ್ಥ ಆಗಲ್ಲ, ತಲೆ ಕೂಡ ಗೊತ್ತಾಗೋದಿಲ್ಲ. ಇಂಗ್ಲೀಷ್ ಕೂಡ ಅಷ್ಟೇ, ಎವರಿ 10 ಇಯರ್ಸ್ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗ್ತಾರೆ, ಎವರಿ 10 ಇಯರ್ಸ್ ಸ್ವಲ್ಪ ಮಾಡಿಫೈ ಮಾಡ್ತಾ ಹೋಗ್ತಾರೆ, ಸ್ಪೆಲ್ಲಿಂಗ್ನಿಂದ ಹಿಡಿದು ಚೇಂಜಸ್ ಆಗ್ತಾ ಹೋಗ್ತದೆ ಇದು ಅರ್ಥ. ಆದರೆ ಕನ್ನಡ ಸಂಸ್ಕೃತದಲ್ಲಿ ಅಂತ ವ್ಯತ್ಯಾಸನೇ ಬರೋದಿಲ್ಲ. ಯಾವ ಭಾಷೆ ಒಂದ್ಸರಿ ಸಂಸ್ಕೃತ ಕಲ್ತ ಮೇಲೆ ಎನಿ ಬುಕ್ ಇನ್ ಸಂಸ್ಕೃತ್, ನಿಮ್ಗೆ ಅರ್ಥ ಸರಿಯಾದ ಸಂಸ್ಕೃತ ಕಲ್ತಿದ್ರೆ ಏನೇನೋ ಕಷ್ಟ ಆಗಲ್ಲ ಓದೋದು. ಹೇಳಿತಾ ಉಳಿದ ಭಾಷೆ ಯಾವುದೋ ಆ ರೀತಿ ಇಲ್ಲ. ಈ ಒಂದು ಕನ್ನಡನೇ, ಈ ಹುಬ್ಬಳ್ಳಿ ಕನ್ನಡದ ಭಾಷೆ ಈ ಭಾಷೆ ಓದಿಬಿಟ್ಟು ಪಂಚಿತ ಆಗಿಬಿಡುತ್ತೆ ನಿಮಗೆ. ಇದು 8 ಕನ್ನಡ ಭಾಷೆಗಳಿದೆ, ಆ ಕನ್ನಡ ಒಂದಕ್ಕೊಂದು ಏನಾಗೋದಿಲ್ಲ, ಟ್ಯಾಲಿ ಆಗೋದೇ ಇಲ್ಲ ಒಂದಕ್ಕೊಂದು. ಅಲ್ಲಿ ಅಷ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಸಾಮಾನ್ಯ ಪದ್ಧತಿ ಉಂಟು, ಎವರಿ ಒಂದು 60 ಕಿಲೋಮೀಟರ್ ಸ್ವಲ್ಪ ಆಕ್ಸೆಂಟ್ ಚೇಂಜ್ ಆಗ್ತವಂತೆ 60 ಕಿಲೋಮೀಟರ್ಸಿಗೆ. ಇಲ್ಲಿ ತುಮಕೂರು ಹೋದ್ರೆ ಚೇಂಜಸ್ ಕಾಣುತ್ತಾಗ, ತುಮಕೂರು ಕನ್ನಡಕ್ಕೂ ಇಲ್ಲಿ ಕನ್ನಡಕ್ಕೂ ಸ್ವಲ್ಪ ಲೈಟ್ ಅಡಿ ಬರುತ್ತೆ. ಈ ತರೀಕೆರಿ ಅಲ್ಲೊಂಥರ ಕನ್ನಡ ಮಾತಾಡ್ತಾರೆ, ಸೌತ್ ಕನ್ನಡ ಕನ್ನಡನೇ ಕನ್ನಡ ಆಯಿತು, ಒಪ್ಪಿಗೆ ಆಯಿತು ಅಂತ. ನಮ್ಮ ಪ್ರಕಾರ ಆಯಿತು ಅಂದರೆ ಮೂದೋಯ್ತು ಅಂತ ಅರ್ಥ. ಅವ್ರ ಬೂಟಿ ಕೇಳಿ ಆಯಿತು ಅಂದ್ಬಿಡ್ತಾರೆ, ಇವ್ರು ಬಾಯಿ ಉಳ್ಬಿಟ್ಟು ಊಟ ಮಾಡಿಬಿಡ್ತಾರೆ, ಅವ್ರು ಅಗ್ಗಿ ಬಿಚ್ಚಿ ಕೂತಿರ್ತಾರೆ, ಆ ಬೂಟು ಕರೀತಾರೆ ಕರೀತಾರೆ ಅಂತ. ಆಯಿತು ಅಂತ ಹೇಳಿದ್ರೆ ಅಲ್ಲ ಆಗಲಿ ಅಂದ್ರೆ ಮುಗೀತು. ಈಗ ಧಾರವಾಡ ಕನ್ನಡ ನಿಮಗೆ ಒಳ್ಳೆ ಕನ್ನಡ ಅರ್ಥಾತ್ ಕನ್ನಡ ಅನ್ನಿಸ್ತಿಲ್ಲ, ಎಲ್ಲ ಹಿಂದಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಗುಲ್ಬರ್ಗ ಕಡೆ ಉರ್ದು ಮಿಸ್ ಆಗಿಬಿಡುತ್ತೆ, ಗುಲ್ಬರ್ಗಕ್ಕೆ ರಾಯಚೂರು ಗುಲ್ಬರ್ಗಕ್ಕೆಲ್ಲ ನಿಜಾಮ್ ಇನ್ಫ್ಲೂಯೆನ್ಸ್ ಜಾಸ್ತಿ, ಮರಾಠಿ ಕೆಲವು ಮರಾಠಿ ಸೇರಿಬಿಡ್ತಾರೆ. ಹೀಗಾಗಿ ಅದು ಒರಿಜಿನಲ್ ಗುರುತಿರ್ಲಿಕ್ಕಾಗಲ್ಲ. ಸಂಸ್ಕೃತ ಮಾತ್ರ ಆಗಲ್ಲ, ಎಲ್ಲಿ ಹೋದರೂ ಕೂಡ ಇವತ್ತು ಇಲ್ಲಿ ಉತ್ತರ ಭಾರತಕ್ಕೆ ಯಾವುದೇ ಮೂಲೆಗೆ ಹೋಗಿ ಸಂಸ್ಕೃತ ಬಳಸಿ ಮಾತಾಡಿದರೆ ಅದೇ ಸಂಸ್ಕೃತ ಇದು, ಚೇಂಜ್ ಆಗೋದೇ. ಆ ದೃಷ್ಟಿಯಿಂದನೂ ಸುಸಂಸ್ಕೃತ ಅನ್ನೋದಕ್ಕೆ ನಿದರ್ಶನ. ಹೊಸಪೇಟೆ ಮನೆ ಮನೆಗೆ ಚೇಂಜ್ ಆಗ್ತದೆ, ಬೇರೆಯವರಿಗೆ ಒಂದು ಬಿಡ್ತಾ ಇವರೊಂದು ಭಾಷೆ ಯಾವುದಕ್ಕೆ ಅಕ್ಷರ ಅನ್ನೋದು ಏನದು, ವಾಕ್ಯಗಳು, ವಾಕ್ಯಗಳು ಆಮೇಲೆ ಪದಗಳು, ಪದ ಕಂಪೋಸ್ ಆಗ ಯಾವುದರಿಂದ ಅಕ್ಷರಗಳು. ಅದೇನು ಒಂದು ಭಾಷೆಯ ಬೇಸಿಕ್ ಸಿಲೆಬಸ್ ಏನಂತ ಕರೀತಾರೆ, ಅಕ್ಷರಗಳು. ಅಕ್ಷರ ಅನ್ನ ಗೊತ್ತಾ ಎಂದು ಚೇಂಜ್ ಆಗದೇ ಇರೋವು. ಈಗ ಯಾವುದೋ ಒಂದು ಪದ ಇದೆ, ರಾಮನು ರಾವಣನನ್ನು ಕೊಂದನು, ಇವೆಲ್ಲ ಏನು ವಾಕ್ಯ ಇದು. ರಾಮನು ಭಾಷೆ, ರಾಮನು ಒಂಬತ್ತು ಪದ. ಆ ಪದ ಇಲ್ಲಿಂದ ಬಂತು, ರ ಮ ನ, ರ ಪ್ಲಸ್ ಆ, ರ ಪ್ಲಸ್ ಆ, ಮ ಪ್ಲಸ್ ಆ, ನ ಪ್ಲಸ್ ಉ ಸೇರ್ಕೊಂಡ್ಬಂತು. ಸೊ ಬೇಸಿಕ್ ವರ್ಡ್ ರ ಮ ನ, ಅದು ಯಾವಾಗಲೂ ಕಾನ್ಫಿಗ್ ಸೇರಿಸ್ತಾ ಬರ್ತೀವಿ ನಾವೀಗ. ಅದೇನದು ಅಕ್ಷರ ಚೇಂಜ್ ಆಗೋದಿಲ್ಲ. ಈ ಮೆಂದೆಲ್ಲ ಮ್ಯಾನ್ಯುಯಲ್ ಪ್ರೆಸ್ ಮಾಡ್ತಿದ್ರಲ್ಲ, ಬರೀ ಲೆಟರ್ಸ್ ಇರ್ತಿದ್ವು ಅಷ್ಟೇ, ಜೋಡಿಸ್ತಾ ಹೋಗೋದು ಮತ್ತೆ ತೆಗೆದು ವಾಪಸ್ ಹಾಕೋದು ಅಷ್ಟೇ, ಗೊತ್ತಾಯ್ತಾ? ಜೋಡಿಸೋದು ವಾಪಸ್ ಹಾಕೋದು ಆ ಥರ. ಅದಕ್ಕೆ ಚೇಂಜ್ ಆಗೋದಿಲ್ಲ. ಅದಕ್ಕೆ ಅಕ್ಷರ, ಅಕ್ಷರ ಆದರೆ ನಾಶ, ಅಕ್ಷರ ಆದರೆ ನಾಶವಾಗದೇ ಇರೋದು ಒಂದು ಬೇಸಿಕ್ ಸ್ಟ್ರಕ್ಚರ್ ನಾಶ ಆಗೋದಿಲ್ಲ. ಅದಕ್ಕೆ ವರ್ಣಗಳು ಅಂತ ಕರಿತು, ವರ್ಣಗಳು ಕರೆಕ್ಟ್ ಕರಿಬೇಕು, ವರ್ಣಗಳು ಅಂತ ಕರಿಬೇಕು. ಇನ್ನೊಂದು ಹೆಸರು ಅಕ್ಷರ, ಏನು ತಪ್ಪೇನು? ಅಕ್ಷರಮಾಲ ವರ್ಣಮಾಲ ಎರಡು ಮೂರಲ್ಲೇ ಸಿಕ್ಕುವರೆ. ಲಿಪಿ ಬೇರೆ, ಲಿಪಿ ಬೇರೆ, ಅಕ್ಷರ ಬೇರೆ, ಭಾಷೆ ಬೇರೆ. ಅಕ್ಷರಗಳಿಂದ ಬರೋದು ಭಾಷೆ. ಇವತ್ತು ಕನ್ನಡದಲ್ಲೂ ಅದೇ ಇದೆ, ಸಂಸ್ಕೃತದಲ್ಲೂ ಅದೇ ಇದೆ. ಬೇರೆ ಭಾಷೆ ಯಾವಾಗ ಬರ್ತದೆ? ಕನ್ನಡಕ್ಕೂ ಸಂಸ್ಕೃತ ಭಾಷೆಗಳಲ್ಲಿ ಕೆಲವು ಬಿಟ್ಟುಬಿಟ್ರೆ ಹೆಚ್ಚು ಕಾಮನ್ ಇದೆ. ತೆಲುಗು ಎಷ್ಟೋ ಭಾಷೆ ಕಾಮನ್ ಇದೆ, ಆದರೆ ಕಾಮನ್ ಇದ್ರೆ ಲ್ಯಾಂಗ್ವೇಜ್ ಕಾಮನ್ ಆಗೋದಿಲ್ಲ, ಗೊತ್ತಾಯ್ತಾ? ಆ ವರ್ಡ್ಸ್ ಮಾತ್ರ ABCD ತಗೊಳ್ಳಿ ನೀವು, ಎಲ್ಲ ಸಂಸ್ಕೃತ ಸೇರ್ಸಕ್ಕೆ ಬರುತ್ತೆ ನಿಮಗೆ. ABCD ಆ ಪ್ಲಸ್ ಎ ಆ ಪಾ ಪ್ಲಸ್ ಎ ಬೆ ಇ ಬಿ ಹೀಗೆ ಮಾಡ್ಕೊಂಡು ಹೊರಟ್ರೆ ಬೇಸಿಕಲಿ ಎಲ್ಲಿ ಹುಡುಕುತ್ತೆ, ಎಲ್ಲಿ ಸಿಗುತ್ತೆ ಮತ್ತೆ ಅದು? ಸಂಸ್ಕೃತವೇ ಸಿಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಅಕ್ಷರ, ಭಾಷೆ, ಲಿಪಿ, ಆ ವೈದಿಕ ಭಾಷೆ ಅಂತೇಳಿ, ವೈದಿಕ ಸಂಸ್ಕೃತ. ವೈದಿಕ ಸಂಸ್ಕೃತ ಯಾತಕ್ಕೆ ಚೇಂಜ್ ಆಗುತ್ತೆ ಅಂದರೆ ಅಪೌರುಷೇಯ, ಅದು ಎಲ್ಲ ಕಾಲಕ್ಕೆ ಒಂದೇ ರೀತಿ ಇರೋದು. ಆದ್ದರಿಂದ ಅದು ಮಾತ್ರ ವೈದಿಕ ಲ್ಯಾಂಗ್ವೇಜೇ ಬದಲಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ, ವೈದಿಕ ವ್ಯಾಕರಣ ಬೇರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅದು ಇದು ಮಾತ್ರ ಎಂದೆಂದೂ ಚೇಂಜ್ ಆಗುತ್ತೆ. ಅದು ವೇದ ಭಾಷೆ ಹಾಗೇ ಇರಬೇಕು, ಮತ್ತೆ ಅದು ಇದಕ್ಕೆ ತರಲಕ್ಕೆ ಹೋಗಬಾರ್ದು. ವೇದ ಭಾಷೆಯಾಗಿರಬೇಕು, ಇದಾಗಿರಬೇಕು. ಉಳಿದವ್ರ ಹಾಗಲ್ಲ, ನೂರಾರು ಭಾಷೆಗಳಲ್ಲಿ ಆ ಭಾಷೆ ಹೌದಲ್ಲ ಅನ್ನೋಷ್ಟು ಗೊತ್ತಾಗದಷ್ಟು ವ್ಯತ್ಯಾಸ ಇರುತ್ತೆ, ಗೊತ್ತಾಯ್ತಾ? ಕೆಲವು ನಾಟಕ ಇದೆ, ಕೈಲಾಸಂ ನಾಟಕಗಳೆಲ್ಲ ಬರೀ ಕನ್ನಡ ಓದಕ್ಕೆ ಬರೋದಿಲ್ಲ, ಅವರಲ್ಲ ಸಾಮಾನ್ಯ ಕನ್ನಡ ಬಂದವರಿಗೆ ಓದಕ್ಕೆ ಓದೋದ್ರೆ ಅರ್ಥನೂ ಆಗೋದಿಲ್ಲ, ಇಂಗ್ಲೀಷ್ ಮಿಕ್ಸ್ ಆಗಲ್ಲ ಕೂಡ. ಕೆಲವರು ಇನ್ನೊಂದು ಕಡೆ ಬೇರೆ ಭಾಷೆ ಮಿಕ್ಸ್ ಆಗಿಬಿಡ, ಅಭಿಪ್ರಾಯ ಬಿಡುತ್ತೆ. ನಾವು ಸಂಸ್ಕೃತ ಮಾತು ಎಲ್ಲೇ ಮಾತು ಅದೇ ರೀತಿಯಲ್ಲಿ ಮಾತಾಡೋದು. ನಮ್ಮ ಸಂಸ್ಕೃತದಲ್ಲಿ ವ್ಯತ್ಯಾಸ ಇರೋ ಉತ್ತರ ಭಾರತ ಸಂಸ್ಕೃತ ಉಚ್ಚಾರಣೆಗೂ ಉಚ್ಚಾರಣೆ ವ್ಯತ್ಯಾಸ ಇದೆ. ಪ್ರೊನೌನ್ಸಿಯೇಷನ್ ಬೇರೆ, ಇದು ಬೇರೆ, ಉಚ್ಚಾರಣೆ ವ್ಯತ್ಯಾಸ ಆಗುತ್ತೆ. ಅವ್ರು ಊರ್ಬೋ ಸ್ವಾಹ ಏನೋ ಅಂತಿರ್ತ ನೋಡಿದ್ರೆ ಅವು ಏನೋ ಗೋಳಾಡದೆ ಕಾಣಿಸ್ತಾ ಇರುತ್ತೆ. ಅದು ವಿಸರ್ಗ ಅಲ್ಲಕ್ಕೆ ಬರೋದು ಸರಿಯಾಗಿ ಅವ್ರಿಗೆ, ಅವ್ರು ಡಿಫೆಕ್ಟ್ ಅದು ಡಿಫೆಕ್ಟ್ ಅಲ್ಲಕ್ಕೆ ಬರದೇ ಇರೋದು. ಅತ್ತೆ ಹೊರತು ಬರೆಯೋದು ಮಾತ್ರ ಅದನ್ನೇ ಬರೀತಾರೆ, ಬರೆದ ಸೇಮ್ ಹಾಗೆ ಬರೀಬೇಕು, ಚೇಂಜ್ ಆಗುತ್ತೆ. ಎಸ್, ಮುಂದೆ ನೋಡಿ ಅದನ್ನು ಉಪನಿಷತ್ ಹೇಳ್ತಾ ಇದೆ. ವಾಚಾರಂಭಣಂ ವಿಕಾರ ನಾಮಧೇಯಂ ಮೃತ್ತಿಕಾಯಿ ತೇವ ಸತ್ಯಂ ಅಂತ ಅದು ಹೇಳಿದ್ದೆ ಹೊರತು ಈ ಬಗ್ಗೆ ಹೇಳ್ತಾ ಇಲ್ಲ. ಅಥ ಯಥಾ ಅಸ್ಮಿನ್ ಗ್ರಾಮೇ ಅನ್ನೇ ದುರಾಚಾರಾಹ ಅಯಮೇವ ತು ಬ್ರಾಹ್ಮಣ ಇತ್ಯುಕ್ತೆ ಸದಾಚಾರ ಇತಿ ಲಭ್ಯತೆ. ದೃಷ್ಟಾಂತ ಕೊಟ್ಟು ಉದಾಹರಣೆ ಹೇಳ್ತಾರೆ. ಉಳಿದ್ರೆ ನೋಡ್ರಿ, ಇವರ ಬ್ರಾಹ್ಮಣರು ಅಂತ ಅವರೊಬ್ಬರೇ ರೀ, ಉಳಿದವರೆಲ್ಲ ಹೆಸರು ಬ್ರಾಹ್ಮಣರು ಅಷ್ಟೇನೆ ಅಂತ ಹೇಳಿದ. ಅವನೊಬ್ಬನೇ ಸದಾಚಾರಿ ಅಂತ ಕರೆದ. ಸದಾಚಾರಿ ಸತ್ ಅಂದ್ರೆ ಏನರ್ಥ? ಉತ್ತಮ ಅಂತ ಅರ್ಥ. ಉತ್ತಮ ಆಚಾರ ಒಬ್ಬರಿಗೇನೆ, ಸರಳಾಚಾರ ಸತ್ಯಾಚಾರ ಅಂತ ಹೇಳಿದ್ರೆ ಅರ್ಥಕ್ಕೆ ಒಳ್ಳೆಯದು ಅಂತ ಅರ್ಥ. ಸೊ ಇಲ್ಲಿ ಪ್ರತಿಕೇತೇವ ಸತ್ಯಂ ಅಂದರೆ ಒಳ್ಳೆಯದು, ಯಾತಕ್ಕೆ ನಿತ್ಯವಾಗಿರ್ತಕ್ಕಂಥ ಪದ, ಆದ್ದರಿಂದ ಸುರಕ್ಷಿತವಾದ ಪದ. ಯಥಾ ಅಸ್ಮಿನ್ ಗ್ರಾಮೇ ಅನ್ನೇ ದುರಾಚಾರ ಅಯಮೇವತು ಬ್ರಾಹ್ಮಣ ಇತ್ಯುಕ್ತೆ ಸದಾಚಾರ ಇತಿ ಲಭ್ಯತೆ. ಇಲ್ಲಿ ಸತ್ಯಂ ಅಂತ ಯಥಾರ್ಥಂ ಅಂತ ಇನ್ನೊಂದು ಅರ್ಥ. ಸತ್ಯಂ ಶಬ್ದಕ್ಕೆ ಸತ್ಯ ಹೇಳು ಅಂತೇಳಿ ಏನರ್ಥ? ಸತ್ಯ ಹೇಳು ಅಂದರೆ ಇದ್ದಿದ್ದೆ ಯಥಾರ್ಥಂ ಹೇಳು ಅಂತ ಅರ್ಥ. ಸಂಸ್ಕೃತ ಭಾಷೆ ಏನಾಗುತ್ತೆ ಅಂದರೆ ಯಥಾರ್ಥವಾದ ಅರ್ಥ ಕೊಡುತ್ತೆ. ಉದಾಹರಣೆ ಹೇಳಿದ್ದೆ, ಅನುಮಾನ ಸಂಸ್ಕೃತನ ಅರ್ಥ ಇದೆ, ಕನ್ನಡದ ಬೇರೆ ಅರ್ಥ ಬಂದುಬಿಟ್ಟಿದೆ ಅದು. ಅದು ಯಥಾರ್ಥ ಬರಲಿಲ್ಲ, ಮೂರದ ಅರ್ಥ ಇಟ್ಕೊಂಡು ತಗೊಳ್ಳೇ ಇಲ್ಲ ಅವರು. ಅಲ್ಲಿರೋ ಅರ್ಥ ಒಳ್ಳೆಯ ಅರ್ಥ, ಅನುಮಾನ ಮನುಸೃತ್ಯಮಾನ ಇಲ್ಲಿ ತಗೊಂಡು ಸಂದೇಹ ಅಂತ ಮಾಡ್ಕೊಂಡ್ಬಿಟ್ರು. ಕನ್ನಡದಲ್ಲಿ ಅನುಮಾನಿಸಿದ್ರು, ಯಾಕೋ ಅನುಮಾನಿಸ್ತಿದ್ದಾರೆ ಅಂತ ಕೇಳಿದರೆ ಸಂದೇಹ ಪಡ್ತಿದ್ದಾರೆ ಅಂತ ಆಯ್ತು. ಅಂದರೆ ವಿಕಾರವಂತ ಆಗುತ್ತೆ ಸಂಸ್ಕೃತದಲ್ಲಿ, ಅದಿಲ್ಲ ನೋಡಿ. ಸಂಸ್ಕೃತ ಅಪಭ್ರಂಶ ಶಬ್ದಯೋ ನಿತ್ಯತ್ವ ಅನಿತ್ಯತ್ವ ಕಥನಂ ಅಸಂಗತ ಮಿತಿ ಚೆನ್ನ. ಅಲ್ರಿ, ಯಾವ ವಿಷಯ ಮಾತಾಡ್ತೀವಿ ಏನು ತಂದುಬಿಟ್ಟಿದ್ದೀರಿ ನೀವೀಗ? ಸಂಸ್ಕೃತ ನಿತ್ಯ ಅಂತೀರಿ, ಅಪಭ್ರಂಶ ಭಾಷೆಗಳೆಲ್ಲ ಅನಿತ್ಯ ಅಂತೀರಿ, ಇಲ್ಲೇನು ರೆಲೆವೆನ್ಸ್ ಇದೆ ಅಂತ ಕೇಳ್ತಾರೆ. ನೀವು ಸುಳ್ಳು ಅಂತ ಅದಕ್ಕೆ ರೆಲೆವೆನ್ಸ್ ಇದೆ? ಜಗತ್ ಸುಳ್ಳು ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ, ಏನು ರೆಲೆವೆನ್ಸ್ ಏನೇನಿಲ್ಲ, ಕಲ್ಪನೆ ಮಾಡ್ತಾರೆ. ನಮಗೆ ರೆಲೆವೆನ್ಸ್ ತೋರಿಸ್ತಾರೆ ಈಗ ಏನಿದೆ ನೋಡು. ನಾ ಇದ ಮುಕ್ತಂ ದೃಷ್ಟಾಂತೋಪವಾದಕಂ ವಾಕ್ಯಂ ಕಿಂತು ಪ್ರಾಧಾನ್ಯಾತ್ ಯದೇಕ ವಿಜ್ಞಾನೇನ ಸರ್ವವಿಜ್ಞಾನ ಮುಕ್ತಂ ತತ್ರ ದೃಷ್ಟಾಂತೋ ಅನೇನ ಉಚ್ಯತೆ ಯಥಾ ಅವಿಕೃತತ್ವಾತ್ ತಿತ್ಯತ್ವಾಚ್ಚ ಸಂಸ್ಕೃತಂ ಪ್ರಧಾನಂ ವಿಕೃತತ್ವಾತ್ ಸಾಂಕೇತಿಕಂ ಅಪ್ರಧಾನಂ ತಜ್ಞಾನಾತ್ ಯತ್ಫಲಂ ತತ್ ಸಂಸ್ಕೃತ ಜ್ಞಾನಾತ್ ಸಂಪದ್ಯತೆ ತಥಾ ಜಗದ್ ಜ್ಞಾನ ಫಲಂ ಪರಮಾತ್ಮ ಜ್ಞಾನೇನ ಲಭ್ಯತೆ ಇತಿ ಅಂತ ಹೇಳಿ. ಸಂಸ್ಕೃತ ಒಂದು ಭಾಷೆ ಬಂದರೆ ಬೇರೆ ಭಾಷೆ ತಿಳಿದಿದ್ರು ಕೂಡ ಏನು ಉಪಯೋಗ ಆಗ್ತಿತ್ತೋ ಆ ಭಾಷೆ ಉಪಯೋಗ ಆಗೋದ್ರಿಂದ ಏನಂತ ಕರೆದ್ರು, ಬೆಣ್ಣೆನೇ ತುಪ್ಪ ಅಲ್ಲ, ಬೆಣ್ಣೆ ಬೇರೆ ತುಪ್ಪ ಬೇರೆ. ಆದರೆ ಬೆಣ್ಣೆಯಿಂದ ತುಪ್ಪ ಬರೋದ್ರಿಂದ ಬೆಣ್ಣೆಯಿಂದ ಯಾವುದಕ್ಕೆ ಯೋಚನೆ ಮಾಡಬಾರ್ದು? ತುಪ್ಪಕ್ಕೆ ಯೋಚನೆ ಮಾಡಬಾರ್ದು. ಸೊ ಬೆಣ್ಣೆಯಿಂದ ಹೇಗೆ ತುಪ್ಪ ಬಂತೋ ಸಂಸ್ಕೃತದಿಂದ ಬೇರೆ ಭಾಷೆಗಳು ಬಂದಿದೆ. ಸಂಸ್ಕೃತ ಮೂಲ ಭಾಷೆಯಾಗಿ ಬಂದಿರೋದ್ರಿಂದ ಅದಿತ್ತು ಅಂದರೆ ಏನಾದರೂ ಖಂಡಿತವಾಗಿ ಸರ್ವೈವ್ ಆಗ್ಬೋದು. ಆದರೆ ಅದಿಲ್ಲದೆ ಹೋಗಿಬಿಟ್ರೆ ಮಾಡೋಕ್ಕೆ ಬರೋದಿಲ್ಲ ಆರ್ಥನ ಹೇಳ್ತಾರೆ. ಅದೇ ರೀತಿಯೇ ಸಂಸ್ಕೃತ ಜ್ಞಾನದಿಂದ ಉಳಿದ ಭಾಷೆಗಳು ತಿಳಿದಲ್ಲಿ ಪಟ್ಟಂತೆ ಭಾಷೆಗಳಾದವು. ಸಂಸ್ಕೃತನೇ ಬೇರೆ ಭಾಷೆಗಳಲ್ಲ, ಆದರೆ ಅಷ್ಟು ತಿಳುವಳಿಕೆಯಿಂದ ಬೇರೆ ತಿಳ್ಕೊಳ್ಳೋದು ಸುಲಭ. ಅದೇ ರೀತಿ ದೇವರಿದ್ದಾರೆ ಜಗತ್ತು ಬೇರೆ, ದೇವರು ಬೇರೆ ಜಗತ್ತು ಬೇರೆ. ಆದರೆ ದೇವರು ತಿಳ್ಕೊಂಡ್ರೆ ಜಗತ್ತು ತಿಳ್ಕೊಂಡು ಫಲ ನಮ್ಗೆ ಆಗಿಬಿಡುತ್ತೆ. ಜಗತ್ತು ತಿಳ್ಕೊಂಡ್ರೆ ದೇವ್ರು ತಿಳ್ಕೊಂಡು ಫಲ ಆಗೋದಿಲ್ಲ. ಎರಡಿದೆ, ಜಗತ್ತು ಒಂದು ಕಡೆ, ಜಗನ್ನಾಥ ಒಂದು ಕಡೆ. ಜಗನ್ನಾಥನ ಜ್ಞಾನದಿಂದ ಜಗತ್ತಿನ ಜ್ಞಾನ ಬಂದಂತೆ ಲೆಕ್ಕ, ಆದರೆ ಜಗತ್ತಿನ ಜ್ಞಾನದಿಂದ ದೇವ್ರ ಜ್ಞಾನ ಬರೋದಿಲ್ಲ. ಇದು ಇಂಪಾರ್ಟೆಂಟ್, ಇನ್ನು ಅರ್ಥ ಮಾಡಿಕೊಂಡ್ರೆ ಯದೇತತ್ ಪರತಂತ್ರಂತೂ ಸರ್ವಮೇವ ಹರಿಯಸ್ಥಾನ. ಅದನ್ನೇ ಆಚಾರ ಹೇಳಿ, ಯಾವುದೇ ಪರತಂತ್ರ ವಸ್ತುವನ್ನು ಶ್ರೀಹರಿ ಅಧೀನ ಅಂತ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಸಾಧನ. ವಸ್ತುವನ್ನು ಹಾಗೆ ತಿಳ್ಕೊಂಡ್ರೆ ಬಂಧಕ್ಕೆ, ಅದು ತಾರಕ್ಕೆ ಆಗೋದಿಲ್ಲ. ಇದು ತಿಳ್ಕೊಂಡ್ಬಿಟ್ರೆ ಎಷ್ಟು ಸುಲಭವಾಗಿ ಅರ್ಥ ಬರೋದು. ಹೌದು, ಬೇಸಿಕ್ ಒಂದು ಸಾವಿರ ಬರ್ತು ಬರ್ತಾ ಬರ್ತದೆ. ಲಿಂಕ್ ಏನಾಯ್ತು ಅದು ಕೊನೆಗೆ? ಹೌದು, ನೂರಾರಲ್ಲ ಸಾವಿರಾರು ಭಾಷೆಗಳಿವೆ ಎಲ್ಲವೂ. ಯಾಕೆ ಗೊತ್ತಾ? ಎಷ್ಟೋ ವರ್ಷಗಳಿಂದ ನಾವು ಬರ್ತಾ ಇರೋದ್ರಿಂದ ಏನಾಯ್ತು, ಮೂಲ ಮರ್ತ ಹೋಗ್ಬಿಡುತ್ತೆ. ಆ ಥರ ಈ ಸಂಬಂಧ ಎಷ್ಟೋ ನಮ್ಮಲ್ಲೇ ತಗೊಳ್ಳಿ, ಸಂಬಂಧವರಿರ್ತಾರೆ, ಕ್ಯಾಪಿಟ್ ಬಿಡೋಗ್ಬಿಡ್ತು, ಪೂರ್ತಿ ಹೊಸಬರಾದಾಗ ಆಗಿಬಿಡ್ತಾರೆ. ಹೋಗ್ತಾನೆ ಅವ್ರು ಪೂರ್ತಿ ಹುಡುಕಿದಾಗ ಏನಾಗುತ್ತೆ? ಒಂದೊಂದು ಸಲ ಸಂಬಂಧ ಆಗಿರುತ್ತೆ. ಪರ ನೋಡಿದ್ರೆ ಗೊತ್ತಿರೋಲ್ಲ, ವಶಿಷ್ಠ ಗೊತ್ತಾರ ಅಂತ ಇಟ್ಕೊಳ್ಳಿ. ಎಲ್ಲೆಲ್ಲಿ ವಸ್ತು ಗೊತ್ತಿರೋ ಲಿಂಕ್ ಇರಲೇಬೇಕು ಅದಕ್ಕೊಂದು, ಬೇರೆ ದಾರಿನೇ ಇಲ್ಲ. ಇವತ್ತೇನಾಗುತ್ತೆ, ಅರ್ಥಾತ್ ಪರಿಚಯ ಏನೇನೂ ಇಲ್ಲದಷ್ಟು ಬೇರೆ ಆಗೋಗ್ಬಿಟ್ಟು. ಅರ್ಥ ಆಯ್ತಾ? ಈಗ ಅದೇ ರೀತಿಯಲ್ಲಿ ಆ ಲಿಂಕ್ ಹೇಗೆ ಮೂಲತಃ ಇರೋ ಲಿಂಕ್ ತಪ್ಪಿ ಹೋಯ್ತೋ, ರಕ್ತ ಸಂಬಂಧ ತಪ್ಪಿ ಹೋಯ್ತೋ, ಇಲ್ಲಿ ಭಾಷೆ ಸಂಬಂಧ ತಪ್ಪಿ ಹೋಗಿದೆ ಅಷ್ಟೇ. ಟ್ವಿಟರ್ ನೋಡಿದ್ರೆ ನ್ಯೂ ಪರ್ಸನ್ ಕಂಡ ಕಾಣ್ತಾರೆ. ಅರ್ಥ ಆಯ್ತಾ? ಇನ್ನು ಅದರಲ್ಲಿ ಇಂಟ್ರಿಕ್ಯಾಶ್ ಬೀತ ಆಯ್ತಾ, ಅವ್ರು ಇನ್ನೂ ಕಟ್ಟೋಗ್ಬಿಡುತ್ತೆ ಪೂರ್ತಿಯಾಗಿ. ಹೋಗ್ತಾನೆ ಏನೇನೋ ಆಗೋಗ್ಬಿಟ್ಟು, ಕೊನೆಗೆ ಗೊತ್ತಿಲ್ಲದಷ್ಟು ತಪ್ಪಿ ಹೋಗುದು. ಆದ್ರೆ ಹೇಗದು ಮಿಕ್ಸ್ ಆಗುತ್ತೋ ಆ ಥರ ಭಾಷೆ ಮಿಕ್ಸ್ ಆಗ್ಬಿಡುತ್ತೆ ಬೇರೆ ಕಡೆ. ಈ ಸಂಸ್ಕೃತ ಆಧಾರಕ್ಕೆ ಏನು ಮಾಡ್ತಿದ್ದಾರೆ ಈಗ? ಚೇಂಜ್ ಮಾಡಿದ್ರೆ ಅರ್ಥ ಆಗಲ್ಲ ಜನಕ್ಕೆ ಅಂತೇಳಿ ಅದನ್ನೇ ಇಟ್ಕೊಳ್ಳೋ ಅಭ್ಯಾಸ ಮಾಡಿಬಿಡ್ತಾರೆ. ಫೋನು ಹ್ಞೂ ಅಂದ್ಬಿಡೋದು, ಫೋನ್ ಜನಕ್ಕೆ ಅರ್ಥ ಆಗುತ್ತೆ ಅಂತೇಳಿ ಊಹು ಸೇರಿಸ್ಬಿಟ್ರೆ ಬೋಧಾಯ್ತು. ಅವ್ರು ಬರ್ತಾರೆ ಅಂದ್ಬಿಟ್ರೆ ಬರ್ತಾರೆ ಆಗುತ್ತದ, ಬರ್ತಾರೆ ಆ ಹಂ ಸೇರಿಸ್ಬಿಟ್ರೆ ಸಂಸ್ಕೃತ ಅಂತ ತಿಳ್ಕೊಬಿಡ್ತಾರೆ ಕೆಲವರು. ಆ ಹಂ ಸೇರಿಸ್ಬಿಟ್ರೆ ಆಯ್ತು, ಅದು ತಪ್ಪದು. ಕೆಲವು ಕಡೆಗೆ ನೋಡೋದಕ್ಕೆ ಏನನ್ಸುತ್ತೆ, ರೈಲ್ ಆಗತ್ತಮ್ ಬಂದ್ಬಿಡೋದು, ರೈಲ್ ಆಗತ್ತಮ್, ರೈಲ್ ಬಂತು ಅಷ್ಟೇ, ಅವ್ರು ಅರ್ಥ ಆಗತ್ತೆ ರೈಲ್ ಅಂತಷ್ಟ ಸ್ವಲ್ಪ ಅರ್ಥ ಆಗುತ್ತೆ. ಧೂಮ್ರ ಶಕಟ ಆಗತ್ತ ಆದ್ಬಿಟ್ರೆ ಪಂಚಿತ ಆಗ್ಬೋದು. ಧೂಮ್ರ ಶಕಟ ಅಂತ ಅವ್ರು ಕರೆಯೋದು ಸಾಮಾನ್ಯ ಹಿಂದೆಲ್ಲ ರೈಲನ್ನ ಹೊಗೆ ಉಳ್ಕದ ಬರುತ್ತಲ್ಲ, ಹೊಗೆ 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 ಗಾಡಿ ಏನು ಕಂಡದಲ್ಲಿ ಅಂತ ಉಗಿಬಂಡಿ, ಉಗಿಬಂಡಿ ಅಂದ್ರೆ ಧೂಮ್ರ ಶಕಟ ಅಂತ ಮಾಡ್ಬಿಟ್ಟಿ ಉಗಿಬಂಡಿ ಅಂತ ಆಗಿತ್ತು. ಈಗ ಅದು ಯಾರಿಗೆ ಅರ್ಥ ಆಗ, ಕಂಡದವ್ರಿಗೆ ಅರ್ಥ ಆಗಲ್ಲ, ರೈಲ್ ಅಂದ್ರೆ ಅರ್ಥ ಆಗಲ್ಲ ಆ ರೀತಿ. ಅದ್ರ ಸಂಸ್ಕೃತದಲ್ಲಿ ಹಾಗೆ ಮಾಡಿದ್ರು. ಯಾತಕ್ಕೆ ಅಂತ ಕೇಳಿದ್ರೆ ಸ್ಟ್ರೆಂತ್ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಹೌದು, ಇಂಗ್ಲಿಷ್ ಪೇಪರ್ ನೀವು ಕನ್ನಡದಲ್ಲಿ ಆನ್ಸರ್ ಬರೆದ್ರೆ ಏನಾಗುತ್ತೆ, ಆ ಥರ ವಿಷಯ ಬರೆದಿರ್ಬೋದು ನೀವು, ಬಟ್ ಇಂಗ್ಲೀಷ್ನಲ್ಲೇ ಬರೆದಿರೋದು ಎಫೆಕ್ಟ್ ಅದಕ್ಕೆ ಬರೋದಿಲ್ಲ. ಅದೇ ಅಪರೋಚ ಮಾತೇ ಆಡಬಾರ್ದು ಅಂತ ಹೇಳಿದೆ. ಸಿದ್ಧಿ ಕಡಿಮೆ ಆಗಬಾರ್ದು ಅಷ್ಟು. ದೇವ್ರ ಪೂಜೆ ಕೂತಾಗ ಎಳ್ಳೇಬಾರದು ಫಸ್ಟ್ ಹೊತ್ತು, ಆಸನ ಹಾಕೊಂಡು ಕೂತ್ಕೊಂಡು ಎಳ್ಳೇಬಾರದು ಮುಗಿಯವರಿಗೆ. ಅದು ಬೀಳದೆ ಉಳಿದೆಲ್ಲ ಅಂಡರ್ಸ್ಟುಂಡ್ ರೀ. ಆಯಾ ಮಂತ್ರ ಸಂಬಂಧಪಟ್ಟು ಮಂತ್ರನೇ ಆಡಬೇಕು, ಸಂಸ್ಕೃತನೇ ಅಂತೇಳಿ ಬೇರೆ ಮಾತಾಡಬಾರ್ದು, ಬೇರೆ ವೆಚ್ಚ ಭಾಷೆ ಮಾತಾಡಬಾರ್ದಲ್ಲ. ಪೂಜೆ ಕೂತಾಗ ಮಂತ್ರಗಳು ಬಿಟ್ಟು ಇನ್ನು ಮಾತಾಡಬಾರ್ದು, ಬೇರೆ ಮಾತಾಡಿದ್ರೆ ಪೂಜೆ ಇದಾದಾಗ ಲೆಕ್ಕ, ಲೋಪ ಆದಾಗ ಲೆಕ್ಕ. ಅದು ಮೇಂಟೈನ್ ಮಾಡಬೇಕು, ಅದನ್ನು ಏನು ಕನ್ವಿನ್ಸ್ ಮಾಡಬೇಕು. ಹೌದು 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 ಹೌದು. ಅದಕ್ಕೇನೆ ನೀವು ಮಠಗಳಲ್ಲಿ ನೋಡಿರ್ತೀರಿ, ನೀವು ಮಠಗಳಲ್ಲಿ ನೋಡಿರ್ತೀರಿ, ಶ್ರಾವಳಿ ಪೂಜೆ ನೋಡಿರ್ತೀರಿ, ಸರಿಯಾಗಿ ಸಂಪೂಜೆ ಮಾಡೋರು ಒಂದೂ ಮಾತಾಡಲ್ಲ ಒಂದಿಂದ ಕೊನೆಯವರು. ಆ ಕಾಲಕ್ಕೆಲ್ಲ ಸೆಟ್ ಆಗಿಬಿಟ್ಟಿರುತ್ತೆ ಕರೆಕ್ಟಾಗಿ. ಗಂಟೆಯಿಂದ ನಿಮ್ಗೆ ಇಂಡಿಕೇಶನ್ ನೈವೇದ್ಯ ಮುಗಿತು, ಮುಗಿತು ಹೋದ್ ಪಡೆಗಿಡು ಅಂತ ಕೂಬೇಕಾಗಿಲ್ಲ, ಗಂಟೆ ಮಾಡಿಸಿದ್ರೆ ಮುಗಿತು ಅಂತ ಅರ್ಥ. ಈಗ ತೂ ಹೊರಡಿದ್ರೆ ತೂಪ ಅವರು ಒದರಿದ್ರು ಅರ್ಥ ಆಗಲ್ಲ, ಆದ್ರಿಂದ ಅವರಿಗೆ ಅದು ಪದ ಅದು ತಿಳ್ಕೊಂಬಿಡ್ಬೇಕು. ಮಿನಿಮೈಸ್ ಮಾಡ್ತಾ ಹೋಗ್ಬೇಕು ಮಾತುಗಳನ್ನು, ಯಾವಾಗಲೂ ಮಿನಿಮೈಸ್ ಮಾಡಿದಷ್ಟು ಮಂತ್ರ ಕಾನ್ಸಂಟ್ರೇಷನ್ ಉಳಿಯುತ್ತೆ. ನಮ್ಮ ಪದ್ಧತಿ ಭಾಳ ವಿಚಿತ್ರ ಪದ್ಧತಿ ಮನೆಗಳಲ್ಲಿ, ಇದರಲ್ಲ ಕೂಡ ಏನು ಮಂತ್ರ ಇರೋದೇ ಇಲ್ಲ, ಬರೀ ಮಾತುಗಳೇ ಜಾಸ್ತಿ, ಮಧ್ಯೆ ಮಧ್ಯೆ ಮಂತ್ರ ಬರುತ್ತೆ ಅಷ್ಟೇ. ಯಾವಾಗಲೂ ನಮ್ಮ ಟ್ರಾಫಿಕ್ ಹಾಗಾಗಿ ಸ್ವಲ್ಪ ಜಾಗ ಸಿಗುತ್ತಲ್ಲ, ಆ ಟೈಪ್ ನಿಲ್ಲದ ಜಾಸ್ತಿ ಹೋಗೋದು ಕಡಿಮೆ ಅಂತಾರಲ್ಲ ಆ ಥರ ಆಗಿದೆ. ಅದು ಮೇಂಟೈನ್ ಮಾಡಬಾರ್ದು, ಸೀರಿಯಸ್ನೆಸ್ ಹೋಗ್ಬಿಡುತ್ತಾಗ ಸಂಧ್ಯಾ ವಂದನೆ ಪೂಜೆ ಎಲ್ಲದರಲ್ಲೂ ಸೀರಿಯಸ್ನೆಸ್ ಇಲ್ಲದೇನೆ ನಾನು ಫ್ರೀ ಸಂಧ್ಯಾನ ಮಾಡ್ತಾ ಕೂತಿರ್ತಾರೆ. ಏನು ಫ್ರೀ ತಿರ್ಮ ಮಾತಾಡು ಮಾತುಕಾರ ಫ್ರೀ ಇದ್ದಾರಂತ ಅವ್ರು ಸಂಧ್ಯಾನ ಮಾಡ್ತಾ ಫ್ರೀ ಆಗಿರ್ತಾರೆ, ಹೋಗ್ತಾರೆ ಸಂಧ್ಯಾ ವಂದನೆ ಮಾಡ್ತಾ ಫ್ರೀ ಇದ್ದೀನಿ, ಪೂಜೆ ಮಾಡ್ತಾರೆ ಫ್ರೀ ಇರ್ತೀನಿ, ಟಿ ವಿ ನೋಡೋಕ್ಕೆ ಫ್ರೀ ಇರೋದಿಲ್ಲ ಅವರು, ಭಾರಿ ಬಿಜಿ ಆಗಿಬಿಟ್ಟಿರ್ತಾರೆ. ಅದು ಇಲ್ಲ ಪೂಜೆ ಮಾಡ್ತೀನಿ ಬರೋದಿಲ್ಲ, ಸಂಧ್ಯಾನ ಮಾಡ್ತೀನಿ ಬರೋದಿಲ್ಲ, ಅವೆಲ್ಲ ಗಟ್ಟಿ ಮಾಡ್ಕೋಬೇಕಲ್ಲ. ಮತ್ತು ಹುಡುಗರಿಂದ ಪ್ರಾಕ್ಟೀಸ್ ಮಾಡಿಸ್ಬೇಕು, ಆ ಸಂಧ್ಯಾನ ಪ್ರಾಕ್ಟೀಸ್ ಮಾಡಿಸೋದಿಲ್ಲ. ಆದ್ದರಿಂದ ಅವು ಯಾವ ಮೂಗಿಡ್ಕೋ ಸಣ್ಣ ಪ್ರಾಣಾಯಾಮ ಏನಾಗಿದೆ, ಈಗ ಬರೀ ಮೂಗಿಡ್ಕೊಳ್ಳಿ ಅಷ್ಟೇ, ಅಷ್ಟು ಬಟ್ಟೆ ಕೆಟ್ಟ ಹೋಗ್ಬಿಟ್ಟಿದೆ. ಅದೆಲ್ಲ ಮಾಡಿದ ಅನಾಹುತಗಳಿವೆಲ್ಲ, ಅರ್ಜೆಂಟ್ ಬೇರೆ ಕಡೆ ಹೋಗ್ಬೇಕಾಗಿರುತ್ತಲ್ಲ, ಯಾರು ಕೂಡಿಸ್ತಾರೆ ಹೋಗಿ ಅವ್ರು ಇನ್ನೊಬ್ರು ಕೂಡಿಸ್ತಾರೆ, ಮತ್ತೊಬ್ರು ಕೂಡಿಸ್ತಾರೆ, ಕೊನೆಗೆ ಕೂಡಿಸಾರಾಗಿರ್ತಾರೆ ಹೊರತು ಎಲ್ಲರೂ ಒಬ್ರು ಇರೋದೇ ಇಲ್ಲ. ನಮ್ಮ ಪದ್ಧತಿ ಯಾವ್ದಾದ್ರು ಕೆಲಸ ಹೇಳಿಬಿಟ್ರೆ ಇನ್ನೊಬ್ರಿಗೆ ಹೇಳಿಬಿಡ್ತಾರೆ, ಅವ್ನು ಮತ್ತೊಬ್ರಿಗೆ ಅಲ್ಲಿ ಕೈ ಜಾಸ್ತಿ ಬಿಡ್ತಾರೆ ಊರು ಅಷ್ಟೇ. ಯಾವ ಕಡೆ ಹಾಗಲ್ಲ, ಅವರೇ ಮಾಡಿ ಮುಗಿಸ್ಬೇಕಂತ, ಯಾರು ಹೇಳಿರ್ತಾರೆ ಅವರೇ ಮುಗಿಸ್ಬೇಕು. ಅದು ಗೌರ್ಮೆಂಟ್ ರೂಲ್ ಆಗಿರ್ತಾ ಕೇಸ್ ವರ್ ಕೇಸು ಅದೇ ಸಂಬಂಧ ಅದೇ ಕೆಲಸ ಮಾಡಬೇಕು, ಅವ್ರು ಬೇರೆ ಆನ್ಸರಬಲ್ ಅವರು ಮೂರಾಕ್ ತಿಂಗಳು ಯಾರು ಮಾಡೋದಿಲ್ಲ ಕೊನೆಗೆ. ಹಾಗಾಗಿ ನಮ್ಮಲ್ಲಿ ಭಾರಿ ದುರಭ್ಯಾಸಗಳು ಅವೆಲ್ಲ ಕೂಡ. ಏನು ಲೌಕಿಕ ವೈದಿಕ ಏನದು, ಎಲ್ಲ ಭಾಷೆ ಎಲ್ಲ ಶಬ್ದಗಳು ಅಷ್ಟೇ ಅಲ್ಲ, ಎಲ್ಲ ಧ್ವನಿಗಳು ಹೇಳ್ಬಿಟ್ಟಿದ್ದಾರೆ ಈ ಮಧ್ಯೆ. ಸರ್ವೇ ಶಬ್ದ ಮೇಘಾದಿ ಶಬ್ದಗಳು ಹೇಳುತ್ತೆ ಅಂದಮೇಲೆ ಮುದೋಯ್ತಾನೆ ಎಲ್ಲ ಶಬ್ದರು. ಆ ಅನುಸಂಧಾನ ಬೇಕಷ್ಟೇ, ಉಪಯೋಗ ಮಾಡೋ ಏನಿರ್ಬೇಕದು, ಅನುಸಂಧಾನ ಮಾಡೋ ಶಕ್ತಿ ಇರಬೇಕು, ಇಲ್ಲೋದ್ರೆ ಇಲ್ಲ. ಜಗದ್ಜ್ಞಾನ ಫಲಂ ಪರಮಾತ್ಮ ಜ್ಞಾನೇನ ಲಭ್ಯತೆ ಇತಿ ಏತದರ್ಥಂ ಯಥಾ ಸೌಮ್ಯ ಇತಿ ಅನುವರ್ತನೀಯಂ. ಇದಕ್ಕೋಸ್ಕರನೇ ಯಥಾ ಸೌಮ್ಯ ಅಂತ ಪುನಃ ಪುನಃ ಅದನ್ನು ಅನುವರ್ತನೆ ಮಾಡ್ಕೊಂಡು ಓದಬೇಕು. ವಿಕಾರ ಮಿಥ್ಯಾತ್ವ ಪರಮೇತ ಕಿಂ ನಶ್ಯಾದಿತಿ ಚೇನ್ನ ಅತ್ರ ಮಿಥ್ಯಾತ್ವವಾಚಿ ಶಬ್ದ ಅಭಾವಾತ್. ಇಲ್ಲಿ ವಿಕಾರ ಅಂತ ಪದ ಇದೆ, ಮಿಥ್ಯಾ ಅಂತ ಅರ್ಥ ಮಾಡ್ತೀನಿ ಅಂತ. ಇಲ್ಲಿದೆ ಮಿಥ್ಯಾ ಅಂತ ಅರ್ಥ ಮಾಡೋಕೆ, ವಿಕಾರದ ಮಿಥ್ಯಾ ಅಂತ ಯಾರು ಹೇಳಿದ್ರೆ ನಿನಗೆ, ಅದು ನೀನು ಹೇಳೋ ಅರ್ಥ ಅಲ್ಲಿ ಇಲ್ಲೇ ಇಲ್ಲ, ನಾವೇಳೋ ಅರ್ಥ ಪದದಲ್ಲೇ ಇದೆ. ವಾಚಾರಂಭಣ ಶಬ್ದೋ ಶಬ್ದೋ ಅಸ್ತಿ ಇತಿ ಚೇತ್, ವಾಚಾರಂಭಣ ಅಂತ ಇದೆಯಲ್ಲ ಅಂತ ಕೇಳಿದರೆ ವಾಚಾರಣ ಶಬ್ದಕ್ಕೆ ಏನರ್ಥ ಮಿಥ್ಯಾತ್ವ ಅಂತ ಅರ್ಥ ಬರುತ್ತೆ. ಅಡಿಸ್ತೇರಿ ತೆಗೆದು ನೋಡಿ ಎಲ್ಲರೂ ಕೂಡ. ಸಕಿಂ ಮಿಥ್ಯಾತ್ವೆ ರೂಢ ಉತ ಯೋಗಿಕ ವಾಚಾರಂಭಣ ಮಿಜುಕೊಳ್ತು ಮಿಥ್ಯಾ ಅಂಥೇಳಿ ಎಲ್ಲೆಲ್ಲರೂ ಅತ್ಯ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕರಕರ್ದನ್ನ, ಅದು ನೀನು ಅಭ್ಯಾಸ ಮಾಡಿಸ್ತಿದೀಯೋ. ನಾದ್ಯಹ ಇತ್ಯಾಹ ನಚೇತ್ ನಚ ವಾಚಾರಂಭಣ ಶಬ್ದೋಪಿ ಮಿಥ್ಯಾತ್ವೆ ಪ್ರಸಿದ್ಧ. ಆಚಾರ್ಯರ ಮಾತು, ವಾಚಾರಂಭಣ ಶಬ್ದವನ್ನು ಯಾರೂ ಕೂಡ ಮಿಥ್ಯಾ ಮರ್ತಾರೆ ಉಪಯೋಗಿಸೇ ಇಲ್ಲ ಅಂದಮೇಲೆ ಮಿಥ್ಯಾ ಅರ್ಥ ಆಗಲು ಸಾಧ್ಯ ಇಲ್ಲ. ಎಲ್ಲ ಬೇಸಿಕ್ ಟರ್ಮ್ಸ್ ಇರುತ್ತಾರೆ, ಅದೆಲ್ಲ ಆಚಾರ ಒಂದೊಂದು ಮಾತು ಹೇಳಿದ್ರೆ ಸ್ಟ್ರೋಕ್ ಕಳಿದ್ದಾಗ ಮತ್ತೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ನೋಡಿ. ಜನತೆ ಬರೋದಿಲ್ಲ ಆಚಾರ, ಟೀಕಾರ ವಾಕ್ಯ ಎಷ್ಟಿದೆ ಆಚಾರ ವಾಕ್ಯ ಆಗಿರುತ್ತಾರೆ, ಇಷ್ಟು ಕಾಂಪ್ಯಾಕ್ಟ್ನೆಸ್ ಮೇಂಟೈನ್ ಮಾಡಿದ್ದು ಅವರೊಬ್ಬರೇ. ನಾವು ಆ ಟೀಕಾರ ಅಷ್ಟು ಯಾತಕ್ಕೆ ಬರಿಬೇಕಾಯ್ತು ಅಂದರೆ ಇಲ್ಲಿ ಅರ್ಥನೇ ಆಗೋದಿಲ್ಲ ಅಂತ ಬರೆದ್ರು ಅವರು. ಅರ್ಥ ವಿಶ್ಲೇಷಣೆ ಅಷ್ಟು ಬೇಕೇ ಬೇಕು. ಟಿಪ್ಪಣಿಗೆ ಇನ್ನೂ ಜಾಸ್ತಿ ಮಾಡ್ತಾರೆ, ಇದು ಒಂದನ್ನೇ ಎಂಟತ್ ಪುಟ ಮಾಡಿಬಿಟ್ಟಿರ್ತಾರೆ. ಯಾಕೆ ಆ ಕಾಲಕ್ಕೆ ಇನ್ನೂ ವಿಶೇಷ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಅದ್ರ ಓದಬೇಕು ಅಂತ ಅರ್ಥ. ಇಷ್ಟಾರು ಇರೋದು ಎಲ್ಲಿ ಅದು, ರಬ್ಬರ್ ಎಷ್ಟು ಹೇಳಿದ್ರು ಕೂಡ ಆ ಸ್ಟ್ರೆಂತ್ ಇರೋದು ಎಲ್ಲಿ, ರಬ್ಬರ್ ಒಳಗೆ ಇರೋದು, ಮೂಲದಲ್ಲೇ ಇರೋದು. ಸೊ ಮೂಲ ಎಲ್ಲ ಸೇರಿದಾಗ ಆಚಾರ ಮಾತಾಗುತ್ತೆ, ಪ್ರತಿಯೊಂದು ಮಾತು ಒಟ್ಟಾಗಿ ಸರ್ವಮೂಲ ಇಸಿಕೊಟ್ಟು ಟೀಕಾ ಟಿಪ್ಪಣಿ ಸಮೇತವಾದ ಒಟ್ಟು ಯೂನಿಟ್. ನಚ ವಾಚಾರಂಭಣ ಶಬ್ದೋಪಿ ಮಿಥ್ಯಾತ್ವೇ ಪ್ರಸಿದ್ಧ. ವಾಚಾರಮಣ ಶಬ್ದ ಮಿಥ್ಯಾರ್ಥ ಪ್ರಸಿದ್ಧವೇ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗಿರಲಿ, 9 ಗಂಟೆ ಬೇರೆ ಒಂದು ಕಡೆ ಹೋಗಬೇಕಾಗಿದೆ, ಅದು ಬೇಗ ಮುಗಿಸ್ತಾರೆ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿ ಕವಯೇ.